ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿ ಯೋಜನೆ ಅರ್ಪಿಸುತ್ತಿದೆ ಬಾನುಲಿ ಪಾಠ. ಈ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ ಮೂರನೇ ಸೆಮಿಸ್ಟರ್ನ ಸಮಾಜಶಾಸ್ತ್ರ ವಿಭಾಗದ ಐದನೇ ಘಟಕವನ್ನು ಪಾಠ ಮಾಡುವವರು ಪುತ್ತೂರು ಶ್ರೀ ವಿವೇಕಾನಂದ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಉಪನ್ಯಾಸಕರಾದ ವಿದ್ಯಾ ಎಸ್. ಈಗ ಕೇಳೋಣ ಐದನೇ ಸಂಚಿಕೆ.
ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆಲ್ಲ ನಮಸ್ಕಾರ. ಹಿಂದಿನ ತರಗತಿಗಳಲ್ಲಿ ನಾವು ಜಾತಿ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಕಾಲಾನುಕ್ರಮದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಿದ್ದಾವೆ ಅನ್ನೋದನ್ನು ಗಮನಿಸಿದ್ದೇವೆ. ಮಧ್ಯಕಾಲೀನ ಯುಗದಲ್ಲಿ ಜಾತಿ ವ್ಯವಸ್ಥೆ ಯಾವ ರೀತಿಯಲ್ಲೆಲ್ಲ ಬದಲಾವಣೆಗಳಾಗಿದ್ದೇವೆ ಅನ್ನೋದ್ರ ಬಗ್ಗೆ ಅಧ್ಯಯನ ನಡೆಸಿದ್ದಾಗಿದೆ. ಅದರ ಜೊತೆಗೆ ಬ್ರಿಟಿಷರ ಕಾಲದಲ್ಲಿ ಜಾತಿ ವ್ಯವಸ್ಥೆ ಬದಲಾವಣೆ ಆಗ್ಲಿಕ್ಕೆ ಏನೆಲ್ಲ ಕಾರಣಗಳಾಗಿದ್ದುವು ಅನ್ನೋದ್ರ ಬಗ್ಗೆ ಅಧ್ಯಯನವನ್ನು ನಡೆಸಿದ್ದೇವೆ. ಈಗ ಜಾತಿ ವ್ಯವಸ್ಥೆಯಲ್ಲಿ ಪರಿವರ್ತನೆಗೆ ಕಾರಣವಾಗಿರುವಂತಹ ಒಂದಷ್ಟು ಅಂಶಗಳನ್ನು ನಾವು ಗಮನಿಸ್ತಾ ಹೋಗುವುದಾದ್ರೆ, ಇಂಗ್ಲಿಷ್ ಶಿಕ್ಷಣದ ಕಾರಣದಿಂದ ಭಾರತೀಯರು ಪಾಶ್ಚಿಮಾತ್ಯ ಜಗತ್ತನ್ನು ಅರ್ಥೈಸಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಪಶ್ಚಿಮದಲ್ಲಿ ಪರಿಚಿತವಾಗಿದ್ದಂತಹ ಸ್ವಾತಂತ್ರ್ಯ, ಸಮಾನತೆ, ಪ್ರಜಾಪ್ರಭುತ್ವ ವಿಚಾರವಾದ ವ್ಯಕ್ತಿವಾದ, ಮತಾತೀತತೆ ಅಂದರೆ ಧರ್ಮ ನಿರಪೇಕ್ಷತೆ, ಮಾನವತಾವಾದ ಇತ್ಯಾದಿಯ ಎಲ್ಲ ಕಲ್ಪನೆಗಳು ಭಾರತೀಯರನ್ನು ಪ್ರಭಾವಿಗಳನ್ನಾಗಿಸ್ತದೆ. ಈ ಕಲ್ಪನೆಗಳ ಜನಪ್ರಿಯತೆಯ ಜೊತೆ ಜೊತೆಗೆ ಅಮೆರಿಕ, ಫ್ರಾನ್ಸ್ ಮತ್ತು ಇನ್ನೂ ಹಲವು ಕಡೆಗಳಲ್ಲಿ ನಡೆದ ಸ್ವಾತಂತ್ರ್ಯ ಸಮರ ಮತ್ತು ರಾಜಕೀಯ ಕ್ರಾಂತಿಗಳ ಒಂದು ದಳ್ಳುರಿ ಭಾರತವನ್ನೂ ಕೂಡ ಆಕ್ರಮಿಸಲಿಕ್ಕೆ ಪ್ರಾರಂಭ ಮಾಡಿತ್ತು. ಅನ್ಯಾಯ, ದೌರ್ಜನ್ಯ, ದಬ್ಬಾಳಿಕೆ, ಶೋಷಣೆ, ಅತ್ಯಾಚಾರ, ಅನಾಚಾರ ಇವೆಲ್ಲವುಗಳಿಗೆ ಇಷ್ಟರವರೆಗೆ ಮೌನವಾಗಿ ಬಲಿಯಾಗ್ತಾ ಇದ್ದಂತಹ ಜನ ಈಗ ಪ್ರತಿಭಟನೆಯ ಕಡೆಗೆ ತಮ್ಮ ಒಲವನ್ನು ಮೂಡಿಸ್ತಾರೆ. ವೈಜ್ಞಾನಿಕ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಸಾಕಷ್ಟು ಪ್ರಗತಿ ಆಗಲೇ ನಡೆದಿದ್ದರಿಂದ ಈ ಆಧುನಿಕ ವಿಚಾರಗಳನ್ನು ದೇಶದಾದ್ಯಂತ ಪ್ರಚಾರ ಮಾಡುವುದಕ್ಕೆ, ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದಕ್ಕೆ ಅಷ್ಟೊಂದು ಕಷ್ಟ ಅವರಿಗೆ ಆಗಲಿಲ್ಲ. ಸಮಾಜ ಸುಧಾರಣಾ ಆಂದೋಲನಗಳ ಪರಿಣಾಮಗಳು ಭಾರತದಲ್ಲಿ ಸಮಾಜ ಸುಧಾರಣಾ ಆಂದೋಲನಗಳು ಹುಟ್ಟಿಕೊಳ್ತವೆ. ಇಂಪ್ಯಾಕ್ಟ್ ಆಫ್ ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ಸ್. ಬ್ರಿಟಿಷರ ಜೊತೆಗೆ ಬಂದ ಜಾತಿರಹಿತ ಪಾಶ್ಚಿಮಾತ್ಯ ಸಂಸ್ಕೃತಿ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನೀಡಿರುವಂತಹ ಪಾಶ್ಚಿಮಾತ್ಯ ಸಾಹಿತ್ಯಗಳ ಪ್ರಭಾವ, ಜಾತಿಯನ್ನೂ ಒಳಗೊಂಡ ಹಾಗೆ ಭಾರತದಲ್ಲಿ ಹಲವಾರು ಸಂಸ್ಥೆಗಳ ಮೇಲೆ ಮತ್ತು ಜೀವನ ಕ್ರಮಗಳ ಮೇಲೆ ಪರಿಣಾಮವನ್ನು ಬೀರ್ತದೆ. ಇದೆಲ್ಲದರಲ್ಲಿಯೂ ಬಹಳಷ್ಟು ಪರಿವರ್ತನೆಗಳನ್ನು ಕಾಣುವುದಕ್ಕೆ ಇದು ಕಾರಣ ಆಗ್ತವೆ. ಇಡೀ ಇಂಗ್ಲಿಷ್ ಶಿಕ್ಷಣ ಮತ್ತು ಸಾಹಿತ್ಯದ ಪ್ರಭಾವಕ್ಕೆ ಒಳಗಾಗಿದ್ದ ಹಲವು ಭಾರತೀಯ ಚಿಂತನಕಾರರು ಮತ್ತು ಸಮಾಜ ಸುಧಾರಕರು ಬೇರೆ ಬೇರೆ ರೀತಿಯ ಆಂದೋಲನಗಳನ್ನು ಹುಟ್ಟುಹಾಕಿ ಹಿಂದೂ ಧರ್ಮವನ್ನು ಮತ್ತಷ್ಟು ಉದಾರವಾಗಿಸಿದ್ದಲ್ಲದೆ ಜಾತಿಯ ಹಿಡಿತವನ್ನು ಸಡಿಲಿಸಲಿಕ್ಕೆ ಕಾರಣ ಆಗ್ತಾ ಹೋಗ್ತದೆ. ಅದರಲ್ಲಿ ಮೊದಲನೇದಾಗಿ ಬ್ರಹ್ಮ ಸಮಾಜ 1820 ಇಸವಿಯಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರಿಂದ ಆರಂಭವಾದಂತಹ ಬ್ರಹ್ಮ ಸಮಾಜ ದೇವೇಂದ್ರನಾಥ ಟಾಗೋರು ಮತ್ತು ಕೇಶವಚಂದ್ರ ಸೇನರಿಂದ ಬಲಗೊಳ್ತಾ ಹೋಯಿತು. ಜಾತಿ ಜಾತಿಗಳ ನಡುವೆ ತಡೆಗೋಡೆಗಳನ್ನ, ತಾರತಮ್ಯವನ್ನ ಖಂಡಿಸ್ತಾ ಹೋಯಿತು. ಮೂರ್ತಿ ಪೂಜೆಯನ್ನ, ಯಾಗ ಯಜ್ಞಾದಿಗಳನ್ನ ಮತ್ತು ಮಿತಿ ಇಲ್ಲದೆ ಮಾಡ್ತಾ ಇದ್ದಂತಹ ಕ್ರಿಯಾವಿಧಿಗಳನ್ನ ಇದು ಖಂಡಿಸ್ತಾ ಹೋಯಿತು. ವಿಶ್ವ ಭ್ರಾತೃತ್ವದ ಸಂದೇಶವನ್ನ ನೀಡ್ತಾ ಹೋಯಿತು. ನಂತರ ಬಂದಂತಹ ಪ್ರಾರ್ಥನಾ ಸಮಾಜವು ಕೂಡ ಜಾತಿ ವ್ಯವಸ್ಥೆಯಲ್ಲಿ ಬಹಳಷ್ಟು ರೀತಿಯ ಬದಲಾವಣೆಗಳನ್ನು ತರ್ತಾ ಹೋಯಿತು. ಮಹಾರಾಷ್ಟ್ರದಲ್ಲಿ ನ್ಯಾಯಮೂರ್ತಿ ಎಂ ಜಿ ರಾನಡೆ ಅವರಿಂದ ಆರಂಭಗೊಂಡಂತಹ ಈ ಜಾತಿ ಪದ್ಧತಿಯ ಈ ಸಂಸ್ಥೆ, ಜಾತಿ ಪದ್ಧತಿ ಹೇರಿರುವಂತಹ ಊಟ ಉಪಚಾರಗಳ ಮೇಲೆ ಇದ್ದಂತಹ ನಿರ್ಬಂಧ ಆಗಿರಬಹುದು, ಅಂತರ್ಜಾತಿಯ ವಿವಾಹಗಳ ಮೇಲೆ ಇದ್ದಂತಹ ನಿರ್ಬಂಧ ಆಗಿರಬಹುದು, ವಿಧವಾ ಪುನರ್ವಿವಾಹ ನಿಷೇಧ ಇತ್ಯಾದಿ ನಿಯಮಗಳ ವಿರುದ್ಧ ಜನಜಾಗೃತಿಯನ್ನು ಹುಟ್ಟಿಸುವಂತಹ ಪ್ರಯತ್ನ ಮಾಡ್ತಾ ಹೋಗ್ತದೆ. ಈ ಸಂಸ್ಥೆ ಮುಂದಕ್ಕೆ ಸೊಸೈಟಿ ಆಫ್ ದಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಅನ್ನುವ ಸಾಂಸ್ಥಿಕ ರೂಪದಲ್ಲಿ ಇನ್ನಷ್ಟು ಸಾಮಾಜಿಕ ಸುಧಾರಣೆಗಳನ್ನು ಮಾಡ್ತಾ ಹೋಗ್ತದೆ. ಆರ್ಯ ಸಮಾಜ 1875 ಇಸವಿಯಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ ಅವರಿಂದ ಆರಂಭಗೊಂಡಿರುವಂತಹ ಈ ಆರ್ಯ ಸಮಾಜ ಅನ್ನುವಂತಹ ಹಿಂದೂ ಸಮಾಜವನ್ನ ಪಾಶ್ಚಿಮಾತ್ಯ ವೈಚಾರಿಕ ದಾಳಿಯಿಂದ ರಕ್ಷಿಸಲಿಕ್ಕೆ ಮತ್ತು ರಾಷ್ಟ್ರೀಯ ಸ್ವಾಭಿಮಾನವನ್ನ ಮೂಡಿಸಲಿಕ್ಕೆ ಶ್ರಮಿಸಿರುವಂತಹ ಇನ್ನೊಂದು ಸಂಸ್ಥೆ. ಸಮುದ್ರ ಪ್ರಯಾಣ ನಿಷೇಧದಂತಹ ಜಾತಿ ನಿಯಮಗಳ ವಿರುದ್ಧ ಧ್ವನಿ ಎತ್ತಿರುವಂತಹ ಈ ಸಂಸ್ಥೆ ಶುದ್ಧಿ ಆಂದೋಲನವನ್ನ ಕೈಗೊಳ್ತಾ ಹೋಯಿತು. ಈ ಆಂದೋಲನದ ಮೂಲಕ ಜಾತಿಯಿಂದ ಬಹಿಷ್ಕಾರಗೊಂಡವರನ್ನ, ಇತರ ಮತಗಳಿಗೆ ಮತಾಂತರಗೊಂಡವರನ್ನು ಮತ್ತು ಇನ್ನಿತರ ರೀತಿಯಲ್ಲಿ ಪತಿತರಾದವರನ್ನ ಮರಳಿ ಹಿಂದೂ ಧರ್ಮಕ್ಕೆ ಸೇರಿಸಿಕೊಳ್ಳುವ ಒಂದು ಪಂಥವಾಗಿ ಬೆಳೆದು ಬಂದಂತಹ ಆರ್ಯ ಸಮಾಜ ಸಾಮಾಜಿಕ ಸೇವೆಯ ಬಗ್ಗೆ ವಿಶೇಷವಾದಂತಹ ಒತ್ತನ್ನು ನೀಡುತ್ತಾ ಹೋಯಿತು. ಅದರ ನಂತರದಲ್ಲಿ ಸ್ಥಾಪನೆಗೊಂಡದ್ದು ಶ್ರೀರಾಮಕೃಷ್ಣ ಮಿಷನ್. 1897 ಇಸವಿಯಲ್ಲಿ ಸ್ವಾಮಿ ವಿವೇಕಾನಂದರಿಂದ ಸ್ಥಾಪಿತ ಆಗಿರುವಂತಹ ಈ ರಾಮಕೃಷ್ಣ ಮಿಷನ್ ಅನ್ನುವಂತಹ ಸಂಸ್ಥೆ ಪೌರ್ವಾತ್ಯ ಮತ್ತು ಪಾಶ್ಚಾತ್ಯ ವಿಚಾರಗಳ ಸಮನ್ವಯತೆಯನ್ನ ಪ್ರತಿನಿಧಿಸುತ್ತದೆ ಅನ್ನುವುದನ್ನ ನಾವು ಗಮನಿಸಬೇಕಾಗಿದೆ. ವಿವೇಕಾನಂದರು ಕ್ರೈಸ್ತ ಮತ ಮತ್ತು ಇಸ್ಲಾಂ ಮತಗಳ ಆಘಾತಗಳನ್ನು ಎದುರಿಸಲು ಶಕ್ತವಾದ ಸಂಘಟನೆಯಾಗಿ ಈ ರಾಮಕೃಷ್ಣ ಮಿಷನ್ ಬೆಳೆಯುವ ಹಾಗೆ ಮಾಡಿದ್ರು. ಧರ್ಮ ಮತ್ತು ಜಾತಿಯ ಹೆಸರಿನಲ್ಲಿ ನಡೀತಾ ಇದ್ದಂತಹ ಬೇರೆ ಬೇರೆ ರೀತಿಯ ಕಂದಾಚಾರಗಳನ್ನ ಮತ್ತು ಎಲ್ಲ ರೀತಿಯ ಶೋಷಣೆಗಳನ್ನ ಅವರು ಖಂಡಿಸ್ತಾ ಹೋಗ್ತಾರೆ. ಸ್ತ್ರೀ ಸ್ವಾತಂತ್ರ್ಯ ಮತ್ತು ಸ್ವಾವಲಂಬನೆಯ ಬಗ್ಗೆಗೂ ಕೂಡ ಅವರು ವಿಶೇಷವಾದ ಒತ್ತನ್ನ ಕೊಡ್ತಾರೆ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮುಂತಾದ ಪ್ರಾಬಲ್ಯಕರವಾದಂತಹ ಕಾಲ ಮುಗಿದು ಹೋಗಿದ್ದು ಮುಂದಿನ ದಿನಗಳಲ್ಲಿ ಶೂದ್ರರ ಪ್ರಾಬಲ್ಯ ಇರ್ತದೆ ಅಂತ ಹೇಳಿ ಶ್ರಮಜೀವಿಗಳಲ್ಲಿ ಆತ್ಮಾಭಿಮಾನವನ್ನ ಮೂಡಿಸುವಂತಹ ಕೆಲಸ ಈ ರಾಮಕೃಷ್ಣ ಮಿಷನ್ನಿಂದ ಆಗ್ತಾ ಹೋಯಿತು. ನಂತರದ ಸುಧಾರಣಾ ಆಂದೋಲನಗಳು ಬೇರೆ ಬೇರೆ ರೀತಿಯಲ್ಲಿ ಉಲ್ಲೇಖಿಸಿದ ಸುಧಾರಣಾ ಆಂದೋಲನಗಳಲ್ಲಿ ಮಹಾತ್ಮ ಜ್ಯೋತಿರಾವ್ ಫುಲೆ ಅವರ ಸತ್ಯಶೋಧಕ ಸಮಾಜ ಆಗಿರಬಹುದು, ಆನಿ ಬೆಸೆಂಟ್ರ ಥಿಯೋಸಫಿಕಲ್ ಸೊಸೈಟಿ ಆಗಿರಬಹುದು, ಮಹರ್ಷಿ ಅರವಿಂದ್ ಘೋಷರ ಡಿವೈನ್ ಲೈಫ್ ಸೊಸೈಟಿ ಆಗಿರಬಹುದು ಮುಂತಾದ ಆಂದೋಲನಗಳು ಕೂಡ ಜಾತಿಯ ಕಟ್ಟುಪಾಡುಗಳನ್ನ ಸ್ವಲ್ಪ ಮಟ್ಟಿಗೆ ಬದಿಗೊತ್ತಿ ಇವುಗಳನ್ನ ಸಡಿಲಿಸಲಿಕ್ಕೆ ಮಾತ್ರ ಅಲ್ಲ ಇವುಗಳನ್ನ ತೊಡೆದು ಹಾಕಲಿಕ್ಕೆ ಸಹಾಯ ಆಗ್ತವೆ. ನಗರೀಕರಣದ ಪರಿಣಾಮಗಳು, ಇಂಪ್ಯಾಕ್ಟ್ ಆಫ್ ಅರ್ಬನೈಸೇಷನ್, ಇದು ಕೂಡ ಇನ್ನೊಂದು ತರಹದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನ ತರಲಿಕ್ಕೆ ಕಾರಣವಾಗಿರುವಂತಹ ಅಂಶ. ಹೊಸತಾದಂತಹ ಆರ್ಥಿಕ ಅವಕಾಶಗಳನ್ನ ಸದುಪಯೋಗಪಡಿಸಿಕೊಳ್ಳುವ ಉದ್ದೇಶದಿಂದ ಮತ್ತು ಹಳ್ಳಿಗಳಲ್ಲಿ ಜನಸಂಖ್ಯೆಯ ಹೆಚ್ಚಳದಿಂದಾಗಿ ಮತ್ತು ಹೊಸ ಶಿಕ್ಷಣದ ಪ್ರಭಾವದಿಂದಾಗಿ ನಗರಗಳ ಕಡೆಗೆ ಜನರು ಆಕರ್ಷಿತರಾಗ್ತಾ ಹೋಗ್ತಾರೆ. ಹಳೆಯ ನಗರಗಳು ಬೆಳೆದದ್ದ ಅಲ್ಲದೆ ಹೊಸ ನಗರಗಳು ಅದರಲ್ಲಿಯೂ ಕೈಗಾರಿಕಾ ನಗರಗಳು ಹುಟ್ಟಿಕೊಳ್ತಾ ಹೋಗ್ತವೆ. ಜನರ ಜೀವನದ ಅನಿವಾರ್ಯತೆ ಜಾತಿಯ ಕಟ್ಟುಪಾಡುಗಳನ್ನು ಮತ್ತಷ್ಟು ಶಿಥಿಲಗೊಳಿಸ್ತಾ ಹೋಗ್ತದೆ. ಹಿಂದೆ ಬಲಾತ್ಕಾರದಿಂದಲೂ ಮಾಡಲಾಗದೇ ಇದ್ದದ್ದನ್ನು ಈಗಿನ ಕಾಲದಲ್ಲಿ ಅನಿವಾರ್ಯ ಅಂತ ಒಪ್ಪಿಕೊಳ್ಳುವ ರೀತಿಯಲ್ಲಿ ಯಶಸ್ವಿಯಾಗಿ ಮಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಎಂಎನ್ ಶ್ರೀನಿವಾಸ್ ಅವರು ಅಭಿಪ್ರಾಯ ಪಡುವ ಹಾಗೆ ಬ್ರಾಹ್ಮಣರು ನಗರಗಳಿಗೆ ವಲಸೆ ಹೋಗತೊಡಗಿದ್ದರಿಂದ ನಗರ ಪರಿಸರದಲ್ಲಿ ಬ್ರಾಹ್ಮಣೇತರರು ಅವರಿಗೆ ಈ ಹಿಂದೆ ನೀಡುತ್ತಾ ಇದ್ದಂತಹ ಗೌರವವನ್ನ ನಿರಾಕರಿಸ್ತಾರೆ. ನಗರದ ಜೀವನದ ಪ್ರಭಾವದಿಂದಾಗಿ ಜಾತಿಯ ಕಟ್ಟುಪಾಡುಗಳು ಶಿಥಿಲಗೊಳ್ಳುವುದು ಸ್ವಾಭಾವಿಕವಾಗಿದೆ ಅನ್ನುವುದನ್ನ ಜಿಎಸ್ ಗುರೆ ಅವರು ಕೂಡ ಅಭಿಪ್ರಾಯ ಪಡ್ತಾರೆ. ನಗರ ಜೀವನದ ಅನಾಮಧೇಯತೆ, ಕಿಕ್ಕಿರಿದ ಜನಸಂದಣಿ, ತೀವ್ರಗತಿಯ ಸಾಮಾಜಿಕ ಚಲನೆ, ಮತಾತೀಕರಣ ಮತ್ತು ನಿರಂತರವಾಗಿ ಪರಿವರ್ತನೆ ಆಗ್ತಾ ಹೋದದ್ರಿಂದಾಗಿ ಜಾತಿಯಲ್ಲಿ ಪರಂಪರಾಗತವಾಗಿ ಬಂದಂತಹ ಶೈಲಿಯ ಕಾರ್ಯಾಚರಣೆಗಳನ್ನು ಆಚರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವುದನ್ನ ಕಿಂಗ್ಸ್ಲೆ ಡೇವಿಸ್ ಅವರು ಕೂಡ ಅಭಿಪ್ರಾಯ ಪಡ್ತಾರೆ. ಇನ್ನು ಜನಗಣತಿಯ ಪ್ರಭಾವ, ಇನ್ಫ್ಲೂಯೆನ್ಸ್ ಆಫ್ ಸೆನ್ಸಸ್. ಕ್ರಿಸ್ತಶಕ 18ನೇ ಶತಮಾನದ ಉತ್ತರಾರ್ಧದಲ್ಲಿ ಬ್ರಿಟಿಷರು 10 ವರ್ಷಗಳ ಜನಗಣತಿ ವ್ಯವಸ್ಥೆಯನ್ನ ಆರಂಭಿಸಿ ಭಾರತದಲ್ಲಿ ಜನಸಂಪತ್ತಿನ ಕುರಿತು ಅಂಕಿಅಂಶಗಳನ್ನು ಪ್ರಕಟ ಮಾಡ್ತಾರೆ. ಈ ವ್ಯವಸ್ಥೆ ಕೂಡ ಒಡೆದು ಆಳುವಂತಹ ನೀತಿಗೆ ಪೂರಕವಾಗಿಯೇ ಇದೆ ಅನ್ನುವುದನ್ನು ನಾವು ಗಮನಿಸಬೇಕಾಗಿದೆ. ಜನಗಣತಿಯ ವರದಿಗಳು ಪ್ರತಿಯೊಂದು ಜಾತಿ, ಬುಡಕಟ್ಟು ಅಥವಾ ಪಂಗಡ ಹಾಗೂ ಧಾರ್ಮಿಕ ಸಮೂಹಗಳ ಬಗ್ಗೆ ಸಂಖ್ಯಾತ್ಮಕ ಮಾಹಿತಿಯನ್ನ ಪ್ರಕಟಪಡಿಸಿಕೊಳ್ಳುವುದಕ್ಕೆ ಇವು ಸಹಾಯ ಮಾಡುತ್ತವೆ. ಮಹತ್ವಾಕಾಂಕ್ಷೆ ಇರುವಂತಹ ಕೆಲವು ಜಾತಿಗಳು ಜನಗಣತಿ ನೀಡಿದ ಅವಕಾಶವನ್ನ ಬಳಸಿಕೊಂಡು ತಮ್ಮ ಸಾಮಾಜಿಕ ಅಂತಸ್ತನ್ನ ಉತ್ತಮಪಡಿಸಿಕೊಳ್ಳಿಕ್ಕೆ ಪ್ರಯತ್ನ ನಡೆಸ್ತಾ ಹೋಗ್ತವೆ. ಅವು ಜಾತಿ ಸದಸ್ಯರುಗಳ ಸಂಘಟನೆಗಳನ್ನು ಹುಟ್ಟುಹಾಕಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಸಭೆ ಸಮಾವೇಶಗಳನ್ನ ನಡೆಸಿ ಜನಗಣತಿಯ ವರದಿಯಲ್ಲಿ ತಮ್ಮ ಜಾತಿಯ ಅಂತಸ್ತನ್ನ ಸಾಕಷ್ಟು ಗೌರವನೀಯವಾಗಿ ದಾಖಲು ಮಾಡಿಕೊಳ್ಳಿಕ್ಕೆ ಒತ್ತಡ ಹೇರುವಂತಹ ನಿರ್ಣಯವನ್ನ ಕೈಗೊಳ್ತವೆ. ಜನಸಂಖ್ಯೆಯ ವರದಿಯ ಪ್ರಕಾರ ಜಾತಿಯ ಆಧಾರದಲ್ಲಿ ಪ್ರಕಟಿಸ್ತಾ ಇದ್ದಂತಹ ಜನಗಣತಿ ವ್ಯವಸ್ಥೆ ಭಾರತೀಯರಲ್ಲಿ ಜಾತಿಯ ಭಾವನೆಗಳು ಜೀವಂತವಾಗಿ ಉಳಿಲಿಕ್ಕೆ ಮತ್ತು ಇನ್ನಷ್ಟು ತೀಕ್ಷ್ಣವಾಗ್ಲಿಕ್ಕೂ ಕೂಡ ಇದು ಕಾರಣ ಆಗ್ತಾ ಹೋಯಿತು. ಕ್ರಿಸ್ತಶಕ 1911 ಮದ್ರಾಸಿನ ಜನಗಣತಿ ಕಮಿಷನ್ನ ಪ್ರಕಾರ ಜನಗಣತಿಯಿಂದ ಅಸಾಧಾರಣ ಎನ್ನುವ ಮಟ್ಟಿಗೆ ಜಾತಿ ಪ್ರಜ್ಞೆಯು ಪುನರುಜ್ಜೀವನಗೊಂಡಿದೆ ಅಂತ ಅಭಿಪ್ರಾಯ ಪಡ್ತಾರೆ ಜಿಎಸ್ ಗುರೆ ಅವರು. ಜಿಎಸ್ ಗುರೆ ಅವರು ಹೇಳುವ ಪ್ರಕಾರ 1911 ಹಿಂದೆಯೇ ಮದ್ರಾಸಿನ ಜನಗಣತಿ ಕಮಿಷನ್ ಅವರು ಮಾಡಿದ ಜನಗಣತಿಯಿಂದಾಗಿ ಅಸಾಧಾರಣ ಎನ್ನುವಷ್ಟರ ಮಟ್ಟಿಗೆ ಜಾತಿ ಪ್ರಜ್ಞೆ ಪುನರುಜ್ಜೀವನಗೊಂಡಿದೆ ಅಂತ. ಆನ್ ಎಕ್ಸ್ಟ್ರಾ ಆರ್ಡಿನರಿ ರಿವೈವಲ್ ಆಫ್ ಕಾಸ್ಟ್ ಸ್ಪಿರಿಟ್. ಇನ್ನು ಸ್ವಾತಂತ್ರ್ಯಾನಂತರದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಆಂದೋಲನದ ಪ್ರಭಾವ ಮತ್ತು ಗಾಂಧೀಜಿಯವರ ಪಾತ್ರಗಳು, ಇನ್ಫ್ಲೂಯೆನ್ಸ್ ಆಫ್ ಫ್ರೀಡಮ್, ಸ್ವಾತಂತ್ರ್ಯ ಆಂದೋಲನ ಪ್ರಭಾವ ಮತ್ತು ಗಾಂಧೀಜಿಯವರ ಪಾತ್ರ, ಇನ್ಫ್ಲೂಯೆನ್ಸ್ ಆಫ್ ಫ್ರೀಡಮ್ ಮೂವ್ಮೆಂಟ್ ಅಂಡ್ ದ ರೋಲ್ ಆಫ್ ಗಾಂಧೀಜಿ. ಸ್ವಾತಂತ್ರ್ಯ ಆಂದೋಲನದ ಪ್ರಭಾವವು ಕೂಡ ಜಾತಿಯ ಮೇಲೆ ಸಾಕಷ್ಟು ಪರಿಣಾಮಗಳನ್ನು ಬೀರುತ್ತದೆ. 1885 ಸ್ಥಾಪನೆಗೊಂಡಂತಹ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಂಸ್ಥೆಗೆ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಆಂದೋಲನದ ಗತಿಯನ್ನೇ ಬದಲಿಸಿಬಿಡ್ತದೆ. ಎಲ್ಲ ಜಾತಿಗಳು ಅಂದರೆ ಹಿಂದೂಗಳನ್ನ, ಮುಸ್ಲಿಮರನ್ನ, ಕ್ರೈಸ್ತರನ್ನ ಒಂದುಗೂಡಿಸುವಲ್ಲಿ ಇದು ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ. ಈ ಆಂದೋಲನದ ಜೊತೆಗೆ ಅವರು ಅಸ್ಪೃಶ್ಯತೆಯ ವಿರುದ್ಧವೂ ಕೂಡ ಅಭಿಯಾನವೊಂದನ್ನು ಕೈಗೊಳ್ತಾರೆ. ಅಸ್ಪೃಶ್ಯತೆಯ ಕಳಂಕವನ್ನ ತೊಡೆದು ಹಾಕಲಿಕ್ಕೆ ಪ್ರತಿಯೊಬ್ಬ ಭಾರತೀಯನೂ ಕೂಡ ಶ್ರಮಿಸಬೇಕು ಅಂತ ಅವರು ಹೇಳ್ತಾರೆ. ಗಾಂಧೀಜಿಯವರ ಮತ್ತು ಅವರ ಸಹವರ್ತಿಗಳ ಪ್ರಯತ್ನದ ಫಲವಾಗಿ ಈ ಆಂದೋಲನದಲ್ಲಿ ಮೇಲ್ಜಾತಿಗಳಿಗೆ ಸಮಾನ ರೀತಿಯಲ್ಲಿ ಕೆಳಜಾತಿಯವರು ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಸಿಗ್ತದೆ. ಸ್ವತಂತ್ರ ಭಾರತದ ರಾಜಕೀಯ ಜೀವನದಲ್ಲಿ ಕೆಳಜಾತಿಯವರು ಕೂಡ ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ ಇದು ಸಹಕಾರಿಯಾಗ್ತದೆ. ಹಿಂದುಳಿದ ಜಾತಿಗಳ ಆಂದೋಲನ ಪ್ರಾರಂಭ ಆಗ್ತದೆ. ಬರ್ತ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್, ಬ್ಯಾಕ್ವರ್ಡ್ ಕಾಸ್ಟ್ ಮೂವ್ಮೆಂಟ್. ಜಾತಿ ವ್ಯವಸ್ಥೆಯ ವಿರುದ್ಧ ಸೈನಿಕ ಮಾದರಿಯ ಆಂದೋಲನಗಳು ಕೂಡ 19th ಅಂತ್ಯಕ್ಕೆ ಆರಂಭಗೊಳ್ತಾ ಹೋಗ್ತವೆ. ಸಾಮಾನ್ಯ ಮಾಲಿಯ ಜಾತಿಯಲ್ಲಿ ಹುಟ್ಟಿ ಅತ್ಯಲ್ಪ ಶಿಕ್ಷಣ ಪಡೆದಿದ್ರೂ ಕೂಡ ಪೂನಾದ ಜ್ಯೋತಿಬಾ ಫುಲೆ ಅವರು 1873 ಸತ್ಯಶೋಧಕ ಸಮಾಜ ಅನ್ನುವಂತಹ ಒಂದು ಸಂಸ್ಥೆಯನ್ನು ಆರಂಭ ಮಾಡಿ ಹಿಂದುಳಿದ ಜಾತಿಗಳ ಸಂಘಟಿತ ಹೋರಾಟಕ್ಕೆ ಅವರು ಕಾರಣೀಕರ್ತರಾಗ್ತಾರೆ. ಬ್ರಾಹ್ಮಣರ ಪ್ರಾಧಾನ್ಯತೆಯನ್ನು ತಗ್ಗಿಸ್ಲಿಕ್ಕೆ ಬ್ರಾಹ್ಮಣೇತರರು ತಮ್ಮ ಜಾತಿಯ ವಿವಾಹಗಳಲ್ಲಿ ಬ್ರಾಹ್ಮಣ ಪುರೋಹಿತರನ್ನೇ ನೇಮಕ ಮಾಡಕೂಡದು ಅಂತ ಅವರು 1850 ಹಿಂದೆಯೇ ಪೂನಾದಲ್ಲಿ ಅಸ್ಪೃಶ್ಯ ಮಕ್ಕಳಿಗಾಗಿ ಶಾಲೆಗಳನ್ನು ಕೂಡ ತೆರೀತಾರೆ. ಆ ನಂತರದಲ್ಲಿ ಬ್ರಾಹ್ಮಣೇತರ ಮಕ್ಕಳಿಗಾಗಿ ಹಲವು ಶಾಲೆಗಳು ಹುಟ್ಟಿಕೊಳ್ತಾ ಹೋದವು. ತಮ್ಮ ಬರಹಗಳಲ್ಲಿ ಹಿಂದೂ ಸಮಾಜದ ಎಲ್ಲ ವರ್ಗಗಳಿಗೂ ಸ್ಥಳೀಯ ಸಂಸ್ಥೆಗಳಲ್ಲಿ, ಸರ್ಕಾರಿ ಸೇವೆಗಳಲ್ಲಿ ಮತ್ತು ರಾಜಕೀಯ ಮತ್ತಿತರ ಸಂಸ್ಥೆಗಳಲ್ಲಿ ಸಮಾನವಾದ ಪ್ರಾತಿನಿಧ್ಯವನ್ನು ನೀಡಬೇಕು ಅಂತ ಪ್ರತಿಪಾದಿಸ್ತಾ ಹೋಗ್ತಾರೆ. ಈ ಆಂದೋಲನಕ್ಕೆ ಜನ ಬೆಂಬಲ ಅಷ್ಟಾಗಿ ದೊರೆಯದೇ ಹೋದರೂ ಕೂಡ ಅದು ಬ್ರಾಹ್ಮಣೇತರರ ಆಂದೋಲನಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಹೋಯಿತು. ಜಾತಿ ವ್ಯವಸ್ಥೆಯ ದುಷ್ಟ ಪರಿಣಾಮಗಳು ನಿಷ್ಕ್ರಿಯ ಆಗುವವರೆಗೂ ಬ್ರಿಟಿಷ್ ಸರ್ಕಾರದ ರಕ್ಷಣೆ ಮತ್ತು ಮಾರ್ಗದರ್ಶನ ನಮಗೆ ಬೇಕು ಅಂತ ಘೋಷಿಸುವವರೆಗೂ ಕೂಡ ಈ ಆಂದೋಲನದ ಸಂಘಟನೆಗಳು ಮುಂದೆ ಹೋಗಿದ್ವು. ಎಂಎನ್ ಶ್ರೀನಿವಾಸ್ ಅವರು ಹೇಳುವ ಪ್ರಕಾರ ಹಿಂದುಳಿದ ವರ್ಗಗಳ ಆಂದೋಲನ ಅನ್ನುವುದು ಭಾರತದ ಹಿಂದುಳಿದ ಅಥವಾ ದಲಿತ ಜಾತಿಗಳು ಬ್ರಾಹ್ಮಣರ ಪ್ರಾಬಲ್ಯದ ವಿರುದ್ಧ ನಡೆಸಿರುವಂತಹ ಹೋರಾಟವನ್ನು ಪ್ರತಿನಿಧಿಸ್ತಾ ಹೋಗ್ತವೆ. ಮೇಲೆ ಹೇಳಿದಂತಹ ಜ್ಯೋತಿಬಾ ಫುಲೆ ಆರಂಭಿಸಿದ ಈ ಆಂದೋಲನ ಕಾಲಕ್ರಮೇಣ ದೇಶದ ಹಲವು ಕಡೆಗಳಿಗೆ ವ್ಯಾಪಿಸ್ತಾ ಹೋಗ್ತದೆ. ತಮಿಳುನಾಡಿನ ಇವಿ ರಾಮಸ್ವಾಮಿ ನಾಯರ್ ಅನ್ನುವಂಥವರು ಹುಟ್ಟು ಹಾಕಿರುವಂತಹ ಸ್ವಯಂ ಮರ್ಯಾದಾ ಆಂದೋಲನ ಮತ್ತು ದ್ರಾವಿಡ ಕಳಗಂ ಆಂದೋಲನಗಳು, ಆರ್ಯ ಸಮಾಜದ ನೇತಾರರಾಗಿರುವಂತಹ ಸ್ವಾಮಿ ದಯಾನಂದ ಸರಸ್ವತಿಯವರು ಆರಂಭಿಸಿದ ಶುದ್ಧಿ ಆಂದೋಲನ, ಮುಖ್ಯವಾಗಿ ಅದು ಉತ್ತರ ಪ್ರದೇಶ, ಪಂಜಾಬ್ ಮತ್ತು ಬಿಹಾರಗಳಲ್ಲಿ ಆರಂಭ ಆಯಿತು. ಕೇರಳದಲ್ಲಿ ನಾರಾಯಣ ಗುರು ಪ್ರೇರಣೆ ನೀಡಿರುವಂತಹ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಮತ್ತು ಮಹಾರಾಷ್ಟ್ರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಚಾಲನೆ ನೀಡಿರುವಂತಹ ಸ್ವಯಂ ಮರ್ಯಾದಾ ಆಂದೋಲನ, ಇವೆಲ್ಲವೂ ಕೂಡ ಹಿಂದುಳಿದ ವರ್ಗಗಳ ಆಂದೋಲನವನ್ನು ಮತ್ತಷ್ಟು ಬಲಪಡಿಸ್ತಾ ಹೋಯಿತು. ಹಿಂದುಳಿದ ಜಾತಿಗಳ ಆಂದೋಲನದ ಎರಡು ಉದ್ದೇಶಗಳು ಯಾವುದೆಲ್ಲ ಅಂತ ಗಮನಿಸ್ತಾ ಹೋದರೆ, ಬ್ರಾಹ್ಮಣೇತರರ ಆಂದೋಲನದ ನೇತಾರರು ಮುಂದಿಟ್ಟಂತಹ ಎರಡು ಮುಖ್ಯ ಅಂಶಗಳು, ಬ್ರಾಹ್ಮಣೇತರರಿಗೆ ಎಲ್ಲ ಕಡೆಗಳಲ್ಲಿ ವಿಶೇಷ ಪ್ರಾಧಾನ್ಯತೆಯನ್ನು ನೀಡಬೇಕು ಅನ್ನುವಂಥದ್ದು ಒಂದನೇದಾದರೆ, ಬ್ರಾಹ್ಮಣೇತರರಿಗಾಗಿ ಸರ್ಕಾರಿ ಹುದ್ದೆಗಳಲ್ಲಿ ಅವಕಾಶವನ್ನು ಕಾಯ್ದುಕೊಡಿಸಬೇಕು ಅಂತ ಹೇಳುವಂಥದ್ದು ಎರಡನೇದು. ತಮಗೆ ಸಾರ್ವಜನಿಕವಾಗಿರುವಂತಹ ಮತ್ತು ರಾಜಕೀಯ ಜೀವನದಲ್ಲಿ ಶತಮಾನಗಳಿಂದಲೂ ಕೂಡ ಯಾವುದೇ ರೀತಿಯ ಸಕ್ರಿಯ ಪಾತ್ರ ನೀಡದೆ ಶೋಷಣೆ ಮಾಡಿರುವುದರ ಹಿನ್ನೆಲೆಯಲ್ಲಿ ಈ ವಿಶೇಷ ಪ್ರಾತಿನಿಧ್ಯತೆಯ ಅವಕಾಶ ನಮಗಿದೆ ಅಂತ ಅವರು ಸಾರಿ ಹೇಳ್ತಾರೆ. ಇದರಿಂದ ಮೇಲ್ಜಾತಿಯ ಪ್ರಭುತ್ವದಿಂದ ಹಾಗೂ ಶೋಷಣೆಯಿಂದ ತಪ್ಪಿಸಿಕೊಳ್ಳಬಹುದು ಅನ್ನುವುದು ಅವರ ನಂಬಿಕೆ ಆಗಿತ್ತು. ಈ ಆಂದೋಲನದ ಪರಿಣಾಮದಿಂದಾಗಿ ಅವರು ಉನ್ನತಗೊಳಿಸಿರುವಂತಹ ಜಾಗೃತಿಯಿಂದ ಸ್ವಾತಂತ್ರ್ಯ ಭಾರತದ ಸಂವಿಧಾನದಲ್ಲಿಯೇ ಹಿಂದುಳಿದ ಜಾತಿ ಮತ್ತು ಬುಡಕಟ್ಟುಗಳಿಗೆ ಮೀಸಲಾತಿ ಸೌಲಭ್ಯವನ್ನು ಕಲ್ಪಿಸಿಕೊಡುವುದು ಒಂದು ಅನಿವಾರ್ಯ ವಿಷಯ ಆಗಿ ಬೆಳೀತಾ ಹೋಯಿತು. ಈ ಆಂದೋಲನದ ಒತ್ತಡದಿಂದಾಗಿಯೇ ಹಿಂದುಳಿದ ವರ್ಗಗಳಿಗೆ ಬೇರೆ ಬೇರೆ ಆಯೋಗಗಳು ಸ್ಥಾಪನೆಗೊಳ್ತಾ ಹೋಯಿತು. ಅವುಗಳ ಶಿಫಾರಸಿನ ಹಾಗೆ ಮೀಸಲಾತಿಯ ಸೌಲಭ್ಯವನ್ನು ಇನ್ನಷ್ಟು ವಿಸ್ತೃತಗೊಳಿಸಲಿಕ್ಕೆ ಅದು ಸಾಧ್ಯ ಆಯಿತು. ಕೊನೆಯದಾಗಿ ಹೇಳಬೇಕು ಅಂತ ಹೇಳಿ ಆದ್ರೆ, ಬ್ರಿಟಿಷರ ಆಳ್ವಿಕೆಯ ಕಾಲಾವಧಿಯಲ್ಲಿ ಜಾತಿ ವ್ಯವಸ್ಥೆ ಒಳಗೊಂಡಿರುವಂತಹ ಪರಿವರ್ತನೆಗಳನ್ನ ಗುರೆ ಅವರ ಪ್ರಕಾರ ಈ ಮುಂದೆ ಹೇಳಿದ ಹಾಗೆ ಸಂಕ್ಷೇಪಿಸಿ ಹೇಳಬಹುದು. ಅವರ ಪ್ರಕಾರ ಬ್ರಿಟಿಷ್ ಆಳ್ವಿಕೆಯ ಅಂತ್ಯದಲ್ಲಿ ಜಾತಿಯ ಸಾಂಪ್ರದಾಯಿಕ ಪ್ರಭಾವ ಕಡಿಮೆಯಾಗತೊಡಗಿದ್ದರೂ ಕೂಡ ಅದರ ಸಂಘಟಿತ ಶಕ್ತಿಗಳು ಹೆಚ್ಚತೊಡಗಿತ್ತು. ಹೆಚ್ಚಿನ ಜಾತಿಗಳು ತಮ್ಮದೇ ಆದ ಸಂಘಟನೆಗಳನ್ನು ಕಟ್ಟಿಕೊಂಡು ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಹೋದುವು. ಒಂದೆಡೆ ಜಾತಿಯ ಹಳೆಯ ಕಟ್ಟುಪಾಡುಗಳು ಮತ್ತು ನಿರ್ಬಂಧಗಳು ಶಿಥಿಲ ಆದರೂ ಕೂಡ ಇನ್ನೊಂದು ಕಡೆ ಜಾತಿ ಮನೋಭಾವ, ಜಾತಿ ನಿಷ್ಠೆ, ಜಾತಿ ಏಕತೆ ಮತ್ತು ಜಾತಿ ಭಕ್ತಿ ಅನ್ನುವಂಥದ್ದು ಪ್ರಕಟವಾಗಿ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗ್ತಾ ಹೋದುವು. ಬ್ರಿಟಿಷ್ ಆಳ್ವಿಕೆಯ ಅಂತ್ಯಕ್ಕೆ ಜಾತಿ ಆಧರಿಸಿರುವಂತಹ ಭಾರತೀಯ ಸಮಾಜ ಪರಸ್ಪರ ಸಂಘರ್ಷದಲ್ಲಿ ನಿರತವಾದಂತಹ ಸ್ವಹಿತಾಸಕ್ತ ಸಮೂಹಗಳ ನೋಟವೊಂದನ್ನ ನೀಡುವ ಹಾಗೆ ಇತ್ತು ಅಂತ ಗುರೆಯವರು ಹೇಳ್ತಾರೆ. ಇನ್ನು ಆಧುನಿಕ ಸ್ವಾತಂತ್ರ್ಯ ಭಾರತದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಪರಿಣಾಮಗಳಾದವು, ಬದಲಾವಣೆಗಳಾದವು ಅಂತ ಗಮನಿಸ್ತಾ ಹೋದ್ರೆ, ಸ್ವಾತಂತ್ರ್ಯ ನಂತರದಲ್ಲಿಯೂ ಕೂಡ ಭಾರತದ ಜಾತಿ ವ್ಯವಸ್ಥೆಯಲ್ಲಿ ಬಹಳಷ್ಟು ರೀತಿಯ ಬದಲಾವಣೆಗಳಾಗ್ತಾ ಹೋಯಿತು. ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಹೋಯಿತು. ಸ್ವಾತಂತ್ರ್ಯೋತ್ತರ ಭಾರತದ ಜಾತಿ ವ್ಯವಸ್ಥೆಯಲ್ಲಿ ಕಾಣಬಂದ ಹಾಗೆ, ಅದರಲ್ಲಿ ಮುಖ್ಯವಾಗಿ ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳಲ್ಲಿ ಸಂಭವಿಸಿದ ಹಾಗೆ ಮುಖ್ಯ ಪರಿವರ್ತನೆಗಳ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ವ್ಯತ್ಯಾಸಗಳು ಕಾಣ್ತಾ ಹೋಯಿತು. ಜಾತಿಗಳು ದೈವ ಸೃಷ್ಟಿ ಅಂತ ಹೇಳುವಂತಹ ನಂಬಿಕೆ ನಶಿಸಿ ಹೋಗಿದೆ. ಬ್ರಿಟಿಷರು ನೀಡಿದಂತಹ ಶಿಕ್ಷಣ ಪದ್ಧತಿಯಿಂದಾಗಿ ಭಾರತೀಯ ದೃಷ್ಟಿಯಲ್ಲಿ ಜಾತಿ ಅನ್ನುವಂಥದ್ದು ಮಾನವ ನಿರ್ಮಿತವಾಗಿ ಏರ್ಪಾಡಾಗಿದೆಯೇ ಹೊರತು ಅದು ದೈವ ನಿರ್ಮಿತ ಸಂಸ್ಥೆಯಾಗಿ ಅಲ್ಲ. ಜಾತಿ ಯಾವ ವರ್ಣ ವ್ಯವಸ್ಥೆಯಿಂದ ಹೊರಹೊಮ್ಮಿರುವುದೋ ಅಂತಹ ವರ್ಣ ವ್ಯವಸ್ಥೆಯನ್ನ ದೇವರೇ ಸೃಷ್ಟಿ ಮಾಡಿದ್ದಾನೆ ಅನ್ನುವಂತಹ ಸಿದ್ಧಾಂತಕ್ಕೆ ಇವತ್ತು ಯಾರೂ ಕೂಡ ಗಂಭೀರವಾಗಿ ಅಂಟಿಕೊಂಡಿಲ್ಲ. ಹಾಗೆಯೇ ಜಾತಿಗೆ ಮತಾತೀತ ಅಂದ್ರೆ ಸೆಕ್ಯುಲರ್ ಅನ್ನುವಂತಹ ವ್ಯಾಖ್ಯಾನವನ್ನ ಕೂಡ ನೀಡಲಾಗ್ತಾ ಇದೆ. ಜಾತಿ ಪಂಚಾಯತಿಗಳ ಅವನತಿಯಾಯಿತು ಮತ್ತು ಜಾತಿ ಪಂಚಾಯಿತಿ ಅನ್ನುವಂಥದ್ದು ಮರೆಯಾಗ್ತಾ ಹೋಯಿತು. ಜಾತಿಗಳು ಇವತ್ತು ಜಾತಿ ಪಂಚಾಯಿತಿಯ ಬಿಗಿಮುಷ್ಟಿಯಲ್ಲಿ ಇಲ್ಲ. ಜಾತಿಗಳನ್ನು ನಿಯಂತ್ರಿಸ್ತಾ ಇದ್ದಂತಹ ಜಾತಿ ಪಂಚಾಯಿತಿಗಳು ಇವತ್ತು ಇಲ್ಲವೇ ಇಲ್ಲ ಅಂದರೂ ಕೂಡ ತಪ್ಪಲ್ಲ. ನಗರ ಪ್ರದೇಶಗಳಲ್ಲಂತೂ ಅವುಗಳು ಕಾಣಲಿಕ್ಕೆ ಸಿಗುವುದು ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಹಿಂದುಳಿದ ಗ್ರಾಮಾಂತರ ಪ್ರದೇಶಗಳಲ್ಲಿ ಮತ್ತು ಕೆಲವು ಜಾತಿ ವಲಯದಲ್ಲಿ ಅವು ಸ್ವಲ್ಪ ಮಟ್ಟಿಗೆ ಪ್ರಭಾವವನ್ನು ಬೀರ್ತವೆ. ಆದರೂ ಕೂಡ ಆಧುನಿಕ ಕಾನೂನು, ಪೊಲೀಸು ಹಾಗೂ ನ್ಯಾಯಾಲಯ ವ್ಯವಸ್ಥೆಗಳು ಜಾತಿ ಪಂಚಾಯಿತಿಯ ಕಾರ್ಯಾಚರಣೆಗೆ ಮಾರಕ ಹೊಡೆತವನ್ನು ನೀಡಿದೆ. ಊಟ ಉಪಚಾರಗಳ ಮೇಲೆ ವಿಧಿಸಿದ್ದಂತಹ ನಿರ್ಬಂಧ ಶಿಥಿಲ ಆಗ್ತಾ ಹೋಯಿತು. ಬೇರೆ ಬೇರೆ ಜಾತಿಯವರು ಇಂಥದ್ದೇ ಆಹಾರವನ್ನು ಸೇವಿಸಬೇಕು ಅನ್ನುವಂತಹ ಕಟ್ಟುಪಾಡುಗಳು ಶಿಥಿಲ ಆಗ್ತಾ ಹೋಯಿತು. ಊಟ ಉಪಚಾರಗಳ ಮೇಲೆ ಜಾತಿ ವಿಧಿಸಿದ್ದಂತಹ ನಿರ್ಬಂಧಗಳು ಈಗ ಅರ್ಥಪೂರ್ಣ ಅಲ್ಲ ಅಂತ ಎಲ್ಲರಿಗೂ ಅರ್ಥ ಆಗ್ಲಿಕ್ಕೆ ಪ್ರಾರಂಭ ಆಗಿದ್ದಾವೆ. ಜಾತಿ ಜಾತಿಗಳ ನಡುವೆ ಪರಸ್ಪರ ಊಟ ಉಪಚಾರಗಳು ಈಗ ಆರಂಭ ಆಗಿದ್ದಾವೆ. ಪಕ್ಕಾ ಆಹಾರ ಮತ್ತು ಕಚ್ಚಾ ಆಹಾರಗಳ ಬಗೆಗೆ ಪ್ರಸ್ತಾಪವೇ ಈಗ ಕೇಳಿ ಬರ್ತಾ ಇಲ್ಲ. ನಗರಗಳಲ್ಲಿರುವಂತಹ ಬ್ರಾಹ್ಮಣರು ತಮ್ಮ ಮನೆಗಳಲ್ಲಿ ಮತ್ತು ತಾವು ನಡೆಸುವಂತಹ ಸಮಾರಂಭಗಳಲ್ಲಿ ಇತರ ಜಾತಿಯವರೊಂದಿಗೆ ತಾವು ಕೂಡ ಸಹ ಭೋಜನವನ್ನು ನಡೆಸುವುದು ಸಾಮಾನ್ಯ ಆಗಿ ಇವತ್ತಿಗೆ ಕಂಡು ಬರ್ತಾ ಇದೆ. ಕೆಳಜಾತಿಯವರ ಮನೆಗಳಲ್ಲಿ ಸಮಾರಂಭಗಳಲ್ಲಿ ಹೆಚ್ಚಿನ ಬ್ರಾಹ್ಮಣರು ಸಹ ಭೋಜನ ನಡೆಸಲಿಕ್ಕೆ ಸಿದ್ಧರಾಗಿದ್ದಾರೆ. ಹೋಟೆಲ್ ಉದ್ಯಮಗಳಲ್ಲಿ ಬ್ರಾಹ್ಮಣರಿಗಿದ್ದಂತಹ ಪ್ರಭುತ್ವ ಕಡಿಮೆ ಆಗಿದ್ದು ಇವತ್ತಿಗೆ ಬೇರೆ ಬೇರೆ ಜಾತಿಯವರು ಕೂಡ ಹೋಟೆಲ್ ಉದ್ಯಮಗಳನ್ನು ನಡೆಸ್ತಾ ಬಂದಿದ್ದಾರೆ. ಆಹಾರವನ್ನು ಯಾವ ಜಾತಿಯವರು ಹೇಗೆ ತಯಾರಿಸಬೇಕು, ಯಾವ ಜಾತಿಯವರು ಬಡಿಸಬೇಕು ಅನ್ನುವಂಥ ವಿಷಯಕ್ಕಿಂತ ಇವತ್ತಿಗೆ ಶುಚಿತ್ವ, ಸೇವೆ ಮತ್ತು ರುಚಿ ಇವುಗಳಿಗೆ ಹೆಚ್ಚಿನ ಮಹತ್ವ ಲಭಿಸ್ತಾ ಇದೆ. ಆದಾಗ್ಯೂ ಕೂಡ ಜಾತಿಯ ನಿಯಮದ ಹಾಗೆ ಹೆಚ್ಚಿನ ಸಂಖ್ಯೆಯ ಬ್ರಾಹ್ಮಣರು ಸಸ್ಯಾಹಾರಿಗಳಾಗಿಯೇ ಉಳಿದುಕೊಂಡಿದ್ದಾರೆ ಅನ್ನುವಂಥದ್ದು ಮಾತ್ರ ನಾವು ಗಮನದಲ್ಲಿಡಬೇಕಾಗಿರುವಂತಹ ಅಂಶ. ಇನ್ನೊಂದು ಮುಖ್ಯವಾದ ವಿಷಯವನ್ನು ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ಜಾತಿಯ ಬಿಗುವು ಮತ್ತು ಅಸ್ಪೃಶ್ಯತೆಗಳ ತಗ್ಗುವಿಕೆ, ಡಿಕ್ರೀಸ್ ಇನ್ ದ ರಿಜಿಡಿಟಿ ಆಫ್ ಕಾಸ್ಟ್ ಅಂಡ್ ಪ್ರಾಕ್ಟೀಸ್ ಆಫ್ ಅನ್ಟಚೆಬಿಲಿಟಿ. ಬ್ರಿಟಿಷರ ಆಳ್ವಿಕೆಯ ಪರಿಣಾಮದಿಂದಾಗಿ ಭಾರತದಲ್ಲಿರುವಂತಹ ಜಾತಿ ವ್ಯವಸ್ಥೆಯಲ್ಲಿ ಆರಂಭವಾದ ಪರಿವರ್ತನೆ ಸ್ವಾತಂತ್ರ್ಯ ನಂತರವೂ ಕೂಡ ಅದು ನಿರಂತರವಾಗಿ ಮುಂದುವರಿತಾ ಹೋಯಿತು. ಜಾತಿಯ ನಿಯಮಗಳಲ್ಲಿದ್ದಂತಹ ಕಾಠಿಣ್ಯ ಮತ್ತು ಅದರ ಆಚರಣಾ ಪದ್ಧತಿಗೆ ಸಂಬಂಧಿಸಿದಂತಹ ಬಿಗುವು ಈಗ ಸಡಿಲಗೊಂಡಿದೆ. ಜಾತಿಯಿಂದಾಗಿ ಹುಟ್ಟಿಕೊಂಡಿದ್ದ ಮೇಲ್ಜಾತಿ ಅಂತ ಇದ್ದವರಿಗಿದ್ದಂತಹ ವಿಶೇಷವಾದ ಸವಲತ್ತುಗಳು, ಸೌಲಭ್ಯಗಳು ಮತ್ತು ಕೆಳಜಾತಿಗಳ ಅನರ್ಹತೆಗಳು ಅಂತ ಇದ್ದಂತಹ ವ್ಯವಸ್ಥೆ ಈಗ ಕಂಡುಬರುವುದಿಲ್ಲ. ಇವೆಲ್ಲ ಮರೆಯಾಗ್ತಾ ಹೋಗಿದ್ದಾವೆ. ಕಾನೂನಿನ ಎದುರು ಎಲ್ಲರೂ ಕೂಡ ಮತ್ತು ಎಲ್ಲ ಜಾತಿಗಳವರು ಸಮಾನರು ಅಂತ ಹೇಳುವಂತಹ ನಂಬಿಕೆ ಬೆಳೀತಾ ಹೋಗ್ತಾ ಇದೆ. ಉದ್ಯೋಗಗಳ ಆಯ್ಕೆ ಆಗಿರಬಹುದು, ವಿವಾಹಗಳ ಮೂಲಕ ಜೀವನ ಸಂಗಾತಿಗಳನ್ನ ಆಯ್ಕೆ ಮಾಡುವಂತದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಈಗ ಜಾತಿಯ ಕಟ್ಟುಪಾಡುಗಳಿಂದ ಅಷ್ಟಾಗಿ ಬಂಧಿತ ಆಗಿ ಇಲ್ಲ. ವೃತ್ತಿಗಳಂತೂ ಆನುವಂಶಿತವಾಗಿ ಉಳಿದೇ ಇಲ್ಲ. ಊಟ ಉಪಚಾರಗಳ ಮೇಲಿದ್ದಂತಹ ನಿರ್ಬಂಧಗಳು ಆಚರಣೆಯಲ್ಲಿ ಇಲ್ಲದ ನಿಯಮಗಳಾಗಿ ಬಿಟ್ಟಿದ್ದಾವೆ. ಜಾತಿಯವರೊಂದಿಗೆ ಸರಿ ಹೋಗಿದ್ದಂತಹ ನಂಬಿಕೆಗಳು, ಆಚರಣೆಗಳು, ಸಂಸ್ಕಾರಗಳು, ಹವ್ಯಾಸಗಳು, ಡ್ರೆಸ್ ಸ್ಟೈಲ್ ಅಂದರೆ ಉಡುಪಿನ ಶೈಲಿಗಳಾಗಿರ್ಬೋದು, ಭಾಷೆಗಳನ್ನು ಆಡುವಂತಹ ಕ್ರಮ ಆಗಿರ್ಬೋದು, ಇವೆಲ್ಲವೂ ಕೂಡ ಈಗ ಬಹಳಷ್ಟು ರೀತಿಯಲ್ಲಿ ಶಿಥಿಲಗೊಳ್ತಾ ಹೋಗ್ತಾ ಇವೆ. ಅಸ್ಪೃಶ್ಯತೆಯ ಆಚರಣೆಯನ್ನ ಸಂವಿಧಾನದ ನಿಯಮ 17ನೆಯ ವಿಧಿ ನಿಯಮ ತೊಡೆದು ಹಾಕಿದೆ. ಆಗ ಇದೊಂದು ಶಿಕ್ಷಾರ್ಹ ಅಪರಾಧ ಅಂತ ಘೋಷಿಸಿದೆ. ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಅನ್ನುವಂತಹ ವ್ಯತ್ಯಾಸ ಈ ಮೊದಲಿನಷ್ಟು ಪ್ರಖರವಾಗಿ ಇವತ್ತಿಗೆ ಇಲ್ಲ. ಪಟ್ಟಣ ನಗರಗಳಲ್ಲಿ ಅಂತೂ ಅದು ಸಂಪೂರ್ಣವಾಗಿ ಕಾಣೆಯಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಲ್ಲ. ಕೆಳಜಾತಿಗಳ, ಅದರಲ್ಲಿಯೂ ಬೇರೆ ಬೇರೆ ವರ್ಗಗಳ ಬಗ್ಗೆ ಇದ್ದಂತಹ ತಿರಸ್ಕಾರ ಇವತ್ತಿಗೆ ಕಡಿಮೆ ಆಗ್ತಾ ಇದೆ ಮತ್ತು ಸಮಾಜದಲ್ಲಿ ಎಲ್ಲರೂ ಒಟ್ಟಾಗಿ ಬೆರೆತು ಬಾಳುವಂತಹ, ಎಲ್ಲರೂ ಹೊಂದಿಕೊಂಡು ಹೋಗುವಂತಹ ಮನೋಭಾವವನ್ನು ಬೆಳೆಸಲಿಕ್ಕೆ ಇವತ್ತಿಗೆ ಈ ಸಂವಿಧಾನಾತ್ಮಕ ಕ್ರಮಗಳು ಎಡೆ ಮಾಡಿಕೊಟ್ಟಿದ್ದಾವೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ಇನ್ನೊಂದು ಜಾತಿ ಸಂಬಂಧಿಸಿದಂತಹ ಅನರ್ಹತೆಗಳ ನಿವಾರಣೆಯಾಗಿದೆ. ಮೇಲ್ಜಾತಿ, ಅದರಲ್ಲಿಯೂ ಬ್ರಾಹ್ಮಣರು ಕೆಲವೊಂದು ಸಾಮಾಜಿಕ ಮತ್ತು ಧಾರ್ಮಿಕವಾಗಿರುವಂತಹ ಸೌಲಭ್ಯಗಳನ್ನು ಹೊಂದಿರುವುದು ಸಾಧ್ಯ ಆಗಿದ್ರೂ ಕೂಡ ರಾಜಕೀಯ, ಆರ್ಥಿಕ, ಶಾಸನಾತ್ಮಕ ಮತ್ತು ಶೈಕ್ಷಣಿಕ ಅವಕಾಶಗಳ ಮೇಲೆ ಇವರಿಗೆ ಏಕಸಾಮ್ಯ ಇವತ್ತು ಕಾಣ್ತಾ ಇಲ್ಲ. ಬದಲಾಗಿ ಇವತ್ತಿಗೆ ರಾಜಕೀಯ ಮತ್ತು ಆರ್ಥಿಕ ವಿಷಯಗಳಲ್ಲಿ ಎಲ್ಲ ಜಾತಿಯ ಜನರಿಗೂ ಕೂಡ ಸಮಾನವಾದ ಅವಕಾಶವಿದೆ. ಇಂತಹ ಅವಕಾಶಗಳನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಅರ್ಹತೆ ಅನರ್ಹತೆ ಅನ್ನುವಂಥದ್ದು ಇವತ್ತಿಗೆ ಬಾಧಕ ಆಗ್ತಾ ಇಲ್ಲ. ಬೇರೆ ಬೇರೆ ರೀತಿಯ ಕಾನೂನುಗಳು ಜಾರಿಗೆ ಬಂದಿದ್ದಾವೆ. ಅಸ್ಪೃಶ್ಯತಾ ಕಾಯ್ದೆ ಅನ್ನುವಂಥದ್ದು 1955ರಲ್ಲಿ ಜಾರಿಗೆ ಬಂದಿದ್ದರೆ, ನಂತರದಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅನ್ನುವಂಥದ್ದು 1976ನೇ ಇಸವಿಯಲ್ಲಿ ಜಾರಿಗೆ ಬಂದಿದೆ. ಅಸ್ಪೃಶ್ಯತೆಯ ಆಚರಣೆಯನ್ನು ಕಾನೂನಿನ ಮೂಲಕ ತೊಡೆದು ಹಾಕಬೇಕು ಅನ್ನುವಂತಹ ಒಂದು ಒಪ್ಪಿಗೆಯನ್ನು ಈ ಕಾಯ್ದೆಗಳು ಜಾರಿಗೆ ತರ್ತವೆ. ಉದ್ಯೋಗಗಳ ಮೇಲಿನ ಜಾತಿಯ ಹಿಡಿತ ಶಿಥಿಲಗೊಳ್ತಾ ಹೋಗ್ತಾ ಇದೆ. ಲೂಸಿಂಗ್ ಹೋಲ್ಡ್ ಆಫ್ ದ ಕಾಸ್ಟ್ ಓವರ್ ಆಕ್ಯುಪೇಷನ್. ಬ್ರಿಟಿಷರಿಂದ ಪರಿಚಯಿಸಿರುವಂತಹ ಕಾರ್ಖಾನೆ ಮಾದರಿಯ ಉತ್ಪಾದನೆ ಮತ್ತು ಬಂಡವಾಳಶಾಹಿ ವ್ಯವಸ್ಥೆ ದೇಶದ ಆರ್ಥಿಕ ಸ್ವರೂಪವನ್ನು ಸಂಪೂರ್ಣವಾಗಿ ಬದಲಿಸ್ತಾ ಹೋಯಿತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಸ್ವಾತಂತ್ರ್ಯ ನಂತರವೂ ಕೂಡ ಈ ಪರಂಪರೆ ಮುಂದುವರಿತಾ ಹೋಯಿತು. ಜಾತಿಯ ಹಿಡಿತದಿಂದ ಇದು ಸಂಪೂರ್ಣವಾಗಿ ಮುಕ್ತವಾಗಿದೆ ಅಂತ ಹೇಳುವುದನ್ನು ನಾವು ಗಮನಿಸಬೇಕಾಗಿದೆ. 1990ರ ದಶಕದಲ್ಲಿ ಜಾರಿಗೆ ಬಂದಂತಹ ಹೊಸ ಆರ್ಥಿಕ ನೀತಿ, ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಅನ್ನುವಂತಹ ಪ್ರಕ್ರಿಯೆಗಳಿಂದಾಗಿ ಜಾತಿಯ ಕಟ್ಟುಪಾಡುಗಳಿಗೆ ತೀರಾ ವಿರುದ್ಧವಾದ ಹೊಸ ಆರ್ಥಿಕ ಜಗತ್ತೊಂದು ನಿರ್ಮಾಣ ಆಗಿದೆ ಅನ್ನುವುದನ್ನು ನಾವು ಗಮನಿಸಬೇಕಾಗಿದೆ. ಅಂತರ್ಜಾತಿಯ ವಿವಾಹಗಳ ಕುರಿತು ಮಂದಗತಿಯಲ್ಲಿ ಹೆಚ್ಚುತ್ತಾ ಇರುವಂತಹ ಒಲವು ಸಾಮಾನ್ಯವಾಗಿ ನಾವು ಇವತ್ತಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೇವೆ. ಮಹಿಳೆಯರಿಗೂ ಪುರುಷರಿಗೂ ಸಮಾನವಾದ ಆರ್ಥಿಕ ಸ್ವಾತಂತ್ರ್ಯ ಇರುವುದರಿಂದಾಗಿ ತಮ್ಮ ತಮ್ಮ ಜೀವನ ಸಂಗಾತಿಯನ್ನ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಅವರವರಿಗೆ ಅವಕಾಶಗಳಿದೆ. ಆ ಕಾರಣದಿಂದಾಗಿ ಪ್ರೇಮ ವಿವಾಹಗಳು ಜಾಸ್ತಿ ಆಗ್ತಾ ಇವೆ. ಇದರಿಂದಾಗಿ ಅಂತರ್ಜಾತಿಯ ವಿವಾಹಗಳು, ಅಂತರ್ ಧರ್ಮದ ವಿವಾಹಗಳು ಹೆಚ್ಚಾಗ್ತಾ ಇದ್ದಾವೆ. 1872 ನಾಗರಿಕ ವಿವಾಹ ಕಾಯ್ದೆ, ಮುಂದುವರಿದ ಭಾಗ 1956 ವಿಶೇಷ ವಿವಾಹ ಕಾಯ್ದೆ, ಅಂತರ್ಜಾತೀಯ ಮತ್ತು ಅಂತರ್ಮತೀಯ ವಿವಾಹಗಳಿಗೆ, ನೋಂದಾಯಿತ ವಿವಾಹಗಳಿಗೆ ಅವಕಾಶವನ್ನು ನೀಡಿದೆ. ಹಾಗೆ ವಿವಾಹ ಆಗುವವರ ಸಂಖ್ಯೆ ಮೊದಲಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ್ತಾ ಇದ್ದೇವೆ. ಇಂತಹ ವಿವಾಹಗಳಲ್ಲಿ ಭಾಗಿಗಳಾದವರನ್ನ ಜಾತಿಯಿಂದ ಹೊರಹಾಕುವಂತಹ ಅಥವಾ ಅಂಥವರಿಗೆ ಸಾಮಾಜಿಕ ಬಹಿಷ್ಕಾರ ಹಾಕುವ ಯಾವ ಪ್ರಯತ್ನವೂ ಕೂಡ ಈಗ ಇರುವುದಿಲ್ಲ. ಜಾತಿಯ ಒಳಬಾಂಧವ್ಯ ವಿವಾಹ ಸ್ವರೂಪಕ್ಕೆ ಗಂಭೀರವಾದ ಧಕ್ಕೆಗಳಾಗದೆ ಇದ್ದರೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಅಂತರ್ಜಾತೀಯ ಮತ್ತು ಅಂತರ್ಮತೀಯ ವಿವಾಹ ಪ್ರಕರಣಗಳು ಹೆಚ್ಚುತ್ತಲೇ ಇವೆ ಅನ್ನುವುದನ್ನು ನಾವು ಗಮನಿಸುತ್ತೇವೆ. ಇನ್ನೊಂದು ಜಾತಿ ವ್ಯವಸ್ಥೆಯಲ್ಲಿರುವಂತಹ ಮುಖ್ಯವಾದ ಬದಲಾವಣೆಗಳು ರೋಲ್ ಆಫ್ ಕಾಸ್ಟ್ ಇನ್ ಪೊಲಿಟಿಕಲ್ ಸಿಸ್ಟಮ್, ಜಾತಿಯ ರಾಜಕೀಯ ಪಾತ್ರ. ಜಾತಿಯ ರಾಜಕೀಯ ಪಾತ್ರ ಅನ್ನುವಂಥದ್ದು ಕೂಡ ಬಹಳಷ್ಟು ರೀತಿಯಲ್ಲಿ ಬದಲಾವಣೆಗಳನ್ನು ಕಂಡಿದೆ. ರಾಜಕೀಯ ಚುನಾವಣೆಗಳಂತೂ ಜಾತಿಯ ಚೌಕಟ್ಟಿನ ಒಳಗಡೆಯೇ ನಡೀತಾ ಇರುವುದನ್ನು ನಾವು ಗಮನಿಸಬೇಕು. ಪಕ್ಷದ ನೇತಾರರ ಆಯ್ಕೆ ಆಗಿರಬಹುದು, ಉಮೇದುವಾರರ ಆಯ್ಕೆ ಆಗಿರ್ಬೋದು, ಚುನಾವಣೆಯ ಕ್ರಮಗಳಾಗಿರ್ಬೋದು, ಇವೆಲ್ಲವೂ ಕೂಡ ಜಾತಿಯ ಆಧಾರದಲ್ಲಿಯೇ ನಡೀತಾ ಇವೆ. ಪಕ್ಷದ ಧ್ಯೇಯೋದ್ದೇಶಗಳ ಹಾಗೂ ಪಕ್ಷದ ಪ್ರಣಾಳಿಕೆಗಳ ವಿಚಾರಗಳಲ್ಲಂತೂ ಜಾತಿಯ ಹೆಸರಿನಲ್ಲೇ ನಡೀತಾ ಇರುವಂತಹ ಹಲವಾರು ವಿಷಯಗಳು ನಾವು ಅತ್ಯಂತ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ. ಇನ್ನೊಂದು, ಜಾತಿ ವ್ಯವಸ್ಥೆ ಒಡೆದು ವರ್ಗಗಳ ವ್ಯವಸ್ಥೆ ಜಾರಿಗೆ ಬಂದಿರುವಂಥದ್ದು. ಇನ್ನೊಂದು, ಜಾತಿ ವ್ಯವಸ್ಥೆಯ ಒಳಗಡೆ ವರ್ಗಗಳ ಬೆಳವಣಿಗೆ ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಭಾರತೀಯ ಸಮಾಜದಲ್ಲಿ ಇತ್ತೀಚಿನ ಬೆಳವಣಿಗೆ ಇದು ಅಂತ ಹೇಳುವುದನ್ನು ನಾವು ಗಮನಿಸಬೇಕಾಗಿದೆ. ಭಾರತೀಯ ಸಮಾಜವನ್ನು ಈಗ ಜಾತಿ ಹಾಗೂ ವರ್ಗಗಳಿಂದ ಕೂಡಿರುವ ಸಮಾಜ ಅಂತ ಕರೆಯಬಹುದಾದಂತಹ ಹೊಸ ಒಂದು ವಿಶೇಷತೆಯನ್ನು ಹೊಂದಿರುವಂಥದ್ದು ಭಾರತದ ಸಮಾಜ. ಇತ್ತೀಚಿನ ದಿನಗಳಲ್ಲಂತೂ ಜಾತಿಯ ಒಳಗಡೆಯೂ ಕೂಡ ನಾವು ವರ್ಗಗಳನ್ನು ಗಮನಿಸ್ತಾ ಹೋಗ್ತೇವೆ. ಈ ಎರಡೂ ಬಗೆಯ ಸ್ತರ ವ್ಯವಸ್ಥೆಗಳ ಸಮಾವೇಶಗಳನ್ನು ಇಲ್ಲಿ ಕಾಣುತ್ತೇವೆ. ಭಾರತದ ಸಾಮಾಜಿಕ ಇತಿಹಾಸದ ಒಂದು ಹಂತದಲ್ಲಿ ಮೇಲ್ಜಾತಿಗಳು ಹೆಚ್ಚು ಮತ್ತೆ ಕಡಿಮೆ ಮೇಲ್ವರ್ಗಗಳನ್ನು ಮತ್ತೆ ಕೆಳಜಾತಿಗಳು ಕೆಳವರ್ಗಗಳನ್ನು ಪ್ರತಿನಿಧಿಸುವಂತಹ ಸ್ಥಿತಿಯಲ್ಲಿ ಇತ್ತು. ಈ ಪರಿಸ್ಥಿತಿ ಈಗ ಬದಲಾಗಿದೆ. ಹಿಂದಿನ ಕಾಲದಲ್ಲಿ ಮೇಲ್ಜಾತಿಯವರು ಮೇಲ್ವರ್ಗಗಳನ್ನು ಪ್ರತಿನಿಧಿಸ್ತಾ ಇದ್ರು, ಕೆಳಜಾತಿಯವರು ಕೆಳವರ್ಗಗಳನ್ನು ಪ್ರತಿನಿಧಿಸ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಮೇಲ್ಜಾತಿಯವರು ಕೆಳಜಾತಿಯವರು ಅನ್ನುವಂತಹ ಜಾತಿಯ ವ್ಯತ್ಯಾಸ ಇಲ್ಲದೆ ಆರ್ಥಿಕವಾಗಿ ಕೆಳಸ್ತರದಲ್ಲಿರುವವರು ಮತ್ತು ಆರ್ಥಿಕವಾಗಿ ಮೇಲ್ಸ್ತರದಲ್ಲಿರುವವರು ಅಂತ ಯಾವುದೇ ಜಾತಿಯವರಾದರೂ ಕೂಡ ಆ ಒಂದು ಸ್ಥಾನದಲ್ಲಿ ಇರುವುದನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಉನ್ನತ ಸ್ತರದಲ್ಲಿ ಬ್ರಾಹ್ಮಣರಲ್ಲಿಯೂ ಆರ್ಥಿಕವಾಗಿ ಬಹಳ ಕೆಳಸ್ತರದಲ್ಲಿರುವವರನ್ನು ನಾವು ಕಾಣಬಹುದು. ಅದೇ ರೀತಿ ದಲಿತ ಜಾತಿಯೊಂದರಲ್ಲಿ ಶ್ರೀಮಂತ ವ್ಯಕ್ತಿ ಇರುವುದರಿಂದ ಮೇಲ್ಸ್ತರವನ್ನು ಅವರು ಹೊಂದುವುದನ್ನು ಕೂಡ ನಾವು ಗಮನಿಸ್ತಾ ಹೋಗಬಹುದು. ಇನ್ನೊಂದು ರೀತಿಯಲ್ಲಿ ಸಮಾನಾಂತರವಾದ ಸಾಮಾಜಿಕ ಚಲನೆ ಅಂತ ಹೇಳುವುದನ್ನು ಕೂಡ ನಾವು ಗಮನಿಸ್ತಾ ಹೋಗ್ತೇವೆ. ಸಮಾನಾಂತರವಾಗಿ ಸಾಮಾಜಿಕ ಚಲನೆ ಇರುವುದನ್ನು ನಾವಿಲ್ಲಿ ಗಮನಿಸ್ತಾ ಹೋಗುವುದಾದರೆ ಇವತ್ತಿನ ಆರ್ಥಿಕ ವ್ಯವಸ್ಥೆಯನ್ನು ಕಲ್ಪಿಸಿ ಹೊಸ ಅವಕಾಶಗಳಿಗೆ ಎಡೆ ಮಾಡಿಕೊಟ್ಟಿರುವುದರಿಂದಾಗಿ ಇಂತಹ ಚಲನೆ ಭರದಿಂದ ಸಾಗ್ತಾ ಇದೆ. ಹೀಗಾಗಿ ಆರ್ಥಿಕ ಆಯಾಮದ ಸೇರ್ಪಡೆಯಿಂದಾಗಿ ಇವತ್ತಿನ ಜಾತಿ ಹಲವಾರು ಸ್ತರಗಳಲ್ಲಿ ಮತ್ತು ವರ್ಗಗಳ ವ್ಯವಸ್ಥೆಯ ಹಾಗೆ ಕೂಡ ಕಾಣ್ತದೆ ಅನ್ನೋದನ್ನು ನಾವು ಗಮನಿಸಬೇಕು. ಜಾತಿಯಲ್ಲಿ ಹೆಚ್ಚುತ್ತಾ ಇರುವಂತಹ ಸಂಘಟನಾ ಶಕ್ತಿಗಳು, ಇದನ್ನ ಕೂಡ ನಾವು ಇವತ್ತಿನ ಬದಲಾವಣೆ ಅಂತ ಹೇಳಿ ಗಮನಿಸ್ತಾ ಹೋಗ್ತೇವೆ. ಇನ್ಕ್ರೀಸ್ ಇನ್ ದ ಒರಿಜಿನಲ್ ಪವರ್ ಆಫ್ ದ ಕಾಸ್ಟ್ ಅಂತ, ಜಾತಿಯಲ್ಲಿ ಹೆಚ್ಚುತ್ತಿರುವ ಸಂಘಟನಾ ಶಕ್ತಿ, ಇದನ್ನು ನಾವು ಗಮನಿಸಲೇಬೇಕಾಗಿರುವಂತಹ ಅಂಶ. ಸಾಕ್ಷರತೆ ಹೆಚ್ಚುತ್ತಾ ಇದ್ದ ಹಾಗೆ ಜಾತಿ ಪ್ರಜ್ಞೆ ನಶಿಸಿ ಹೋಗುವುದರ ಬದಲಿಗಾಗಿ ಜಾತಿಯ ಬಗೆಗಿನ ಕಾಳಜಿ, ಜಾತಿಯ ಬಗೆಗಿನ ಪ್ರಜ್ಞೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸಾಗ್ತಾ ಇದೆ. ಪ್ರತಿಯೊಂದು ಜಾತಿಗೂ ತನ್ನ ಜಾತಿಯ ಆಸಕ್ತಿಗಳನ್ನು ಉಳಿಸಿಕೊಳ್ಳುವ ಕಾಳಜಿ ಇದ್ದು ಇದರಿಂದ ಅದು ಕಾರ್ಮಿಕ ಸಂಘಗಳ ಮಾದರಿಯಲ್ಲಿ ಸಂಘಟಿತಗೊಳ್ತಾ ಇದೆ. ಜಾತಿಯ ಸಂಘಟನೆಗಳು ಸಜಾತಿಕರ ಆಸ್ತಿಗಳನ್ನು ರಕ್ಷಿಸಲಿಕ್ಕೆ ಮತ್ತು ಸಂಪೋಷಿಸಲಿಕ್ಕೆ ಶೈಕ್ಷಣಿಕ, ವೈದ್ಯಕೀಯ, ಆರ್ಥಿಕ ಇತ್ಯಾದಿ ಎಲ್ಲ ಸಂಸ್ಥೆಗಳನ್ನು ಕೂಡ ನಡೆಸ್ತಾ ಇದೆ. ಜಾತಿಯ ಸಂಘಟನೆಗಳು ಆಯಾಯ ಜಾತಿಯ ಜನರಿಗೆ ವಿಶೇಷವಾದಂತಹ ಸೌಲಭ್ಯವನ್ನು ಒದಗಿಸಿಕೊಡುವಂತಹ ದೃಷ್ಟಿಯಿಂದ ಜಾತಿಯ ಆಧಾರದಲ್ಲಿ ಶಾಲಾ ಕಾಲೇಜುಗಳು ನಡೀತಾ ಇದ್ದಾವೆ, ವಸತಿ ನಿಲಯಗಳು ನಡೀತಾ ಇದ್ದಾವೆ, ವಾಚನಾಲಯಗಳು ನಡೀತಾ ಇದ್ದಾವೆ, ಆಸ್ಪತ್ರೆ ಮತ್ತು ಧರ್ಮಶಾಲೆಗಳು ನಡೀತಾ ಇದ್ದಾವೆ. ಎಲ್ಲವೂ ಕೂಡ ಜಾತಿಯನ್ನೇ ಅವಲಂಬಿಸಿಕೊಂಡು ಇವೆ ಅಂತ ಹೇಳುವುದನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ತೇವೆ. ಪ್ರತಿಯೊಂದು ಜಾತಿಯೂ ಕೂಡ ತನ್ನ ಹಿತ ಸಂರಕ್ಷಣೆಯಿಂದಾಗಿ ಪ್ರಭಾವಿಯಾದ ನೇತೃತ್ವವನ್ನ ಬೆಳೆಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಸಾರ್ವಜನಿಕ ಉಪಯೋಗಕ್ಕಾಗಿ ಸ್ಥಾಪಿಸಿರುವಂತಹ ಸಾವಿರಾರು ಸಂಸ್ಥೆಗಳ ಮೂಲಕ ಸಜಾತಿಕರ ಆಸಕ್ತಿಯನ್ನ ಸಂಪೋಷಿಸಲಿಕ್ಕೆ ಅವು ಪ್ರಯತ್ನಿಸ್ತಾ ಇವೆ ಅಂತ ಹೇಳುವುದನ್ನು ನಾವು ಗಮನಿಸ್ತೇವೆ. ಉದಾಹರಣೆಗೆ, ಬ್ರಾಹ್ಮಣರ ಪ್ರಯತ್ನದಿಂದಲೇ ಆರಂಭ ಆದಂತಹ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್, ಬ್ರಾಹ್ಮಣರ ಮತ್ತು ವೈಶ್ಯರ ಪ್ರಯತ್ನದಿಂದಾಗಿಯೇ ಆರಂಭಗೊಂಡಂತಹ ವೈಶ್ಯ ಬ್ಯಾಂಕ್ ಲಿಮಿಟೆಡ್ ನಲ್ಲಿ ವೈಶ್ಯರ ಪ್ರಾಧಾನ್ಯತೆಯನ್ನ ಬಹುಕಾಲದವರೆಗೂ ನಾವು ಗುರುತಿಸ್ತಾ ಹೋಗ್ತೇವೆ. ಈಗಲೂ ಕೂಡ ಸ್ವಲ್ಪ ಮಟ್ಟಿಗೆ ಜಾತಿಯ ಪ್ರಾಬಲ್ಯತೆಯನ್ನ ಈ ಬ್ಯಾಂಕ್ಗಳಲ್ಲಿ ನಾವು ಗಮನಿಸಬಹುದು. ಇನ್ನೊಂದು, ವೆಸ್ಟರ್ನೈಸೇಷನ್ ಆ್ಯಂಡ್ ಸಾಂಸ್ಕೃಟೈಸೇಷನ್, ಸಂಸ್ಕೃತಾನುಕರಣ ಮತ್ತು ಪಾಶ್ಚಾತ್ಯೀಕರಣ ಅನ್ನುವಂತಹ ಎರಡು ಮುಖ್ಯವಾದಂತಹ ಕಾನ್ಸೆಪ್ಟ್ಗಳು. ಎಂ ಎನ್ ಶ್ರೀನಿವಾಸ್ ಹೇಳುವ ಹಾಗೆ, ಜಾತಿಗಳ ಬದಲಾದ ಪಾತ್ರಗಳಿಗೆ ಸಂಬಂಧಿಸಿದ ಹಾಗೆ ಎರಡು ಪ್ರಮುಖವಾದ ಬೆಳವಣಿಗೆಗಳು ಕಂಡು ಬರ್ತಾ ಇವೆ. ಅವುಗಳು ಅಂತ ಹೇಳಿದರೆ ಸಂಸ್ಕೃತಾನುಕರಣ ಮತ್ತು ಪಾಶ್ಚಾತ್ಯೀಕರಣ ಅಂತ. ಒಂದು ಕೆಳದರ್ಜೆಯ ಜನಾಂಗ, ಜಾತಿ, ಬುಡಕಟ್ಟು ಅಥವಾ ಗುಂಪು ತನ್ನ ಜಾತಿ ಪದ್ಧತಿಗಳನ್ನು, ಮತಾಚಾರಗಳನ್ನು ಮತ್ತು ಭಾವನಾ ಸಮುಚ್ಚಯಗಳನ್ನು ಮೇಲಿನ ಜಾತಿಯವರು, ಅದರಲ್ಲಿಯೂ ವಿಶೇಷವಾಗಿ ವರ್ಣಾಶ್ರಮ ಪದ್ಧತಿಯಲ್ಲಿ ಮೇಲ್ದರ್ಜೆಯಲ್ಲಿ ಸೇರಿರುವಂತಹ ಬ್ರಾಹ್ಮಣರ ರೀತಿನೀತಿಗಳಿಗೆ ಅನುಸಾರವಾಗಿ ರೂಪಿಸಿಕೊಳ್ಳುವಂತಹ ಪ್ರಕ್ರಿಯೆ ಏನಿದೆ ಅದನ್ನು ಸಂಸ್ಕೃತಾನುಕರಣ ಅಂತ ಕರೆದ್ರು, ಸಂಸ್ಕೃತೀಕರಣ ಅಂತ ಕೂಡ ಅದನ್ನು ಹೇಳಬಹುದು. ಭಾರತದ ಸಮಾಜದ ಮೇಲೆ ಪಾಶ್ಚಿಮಾತ್ಯರ ಪ್ರಭಾವ ವಿಪರೀತವಾಗಿ ಆಗ್ತಾ ಇರುವುದರಿಂದ ಪಾಶ್ಚಾತ್ಯೀಕರಣ ಅಂತ ಕೂಡ ಇನ್ನೊಂದು ಹಂತದಲ್ಲಿ ಕರೀಬಹುದಾದಂತಹ ವಿಶೇಷ ಗುಣಲಕ್ಷಣಗಳು ಭಾರತದ ಸಮಾಜದಲ್ಲಿ ಕಂಡು ಬರ್ತಾ ಇವೆ. ಇವು ಕೂಡ ಜಾತಿ ವ್ಯವಸ್ಥೆಯ ಮೇಲೆ ಬಹಳವಾದ ಪ್ರಭಾವವನ್ನು ಬೀರಿದೆ. ಅನೇಕ ಮೇಲ್ಜಾತಿಗಳು ಪಾಶ್ಚಿಮಾತ್ಯರ ಪ್ರಭಾವಕ್ಕೆ ಸಿಲುಕಿದ್ರಿಂದ ಕೆಳಜಾತಿಗಳು ಸಂಸ್ಕೃತಾನುಕರಣದ ಪ್ರಕ್ರಿಯೆಗೆ ಒಳಗಾಗಿವೆ ಅನ್ನೋದನ್ನು ಗಮನಿಸಬೇಕು. ಈ ಬೆಳವಣಿಗೆಗಳು ಜಾತಿ ಪಂಚಾಯತಿಗಳನ್ನು ದುರ್ಬಲಗೊಳಿಸುವುದು ಮಾತ್ರ ಅಲ್ಲದೆ ನಾಶಪಡಿಸುವುದು ಅಂತ ಹೇಳಬಹುದು. ಇನ್ನೊಂದಿರುವಂಥದ್ದು ಜಾತಿಗಳ ಸ್ಪರ್ಧಾತ್ಮಕವಾದಂತಹ ಪಾತ್ರ, ಕಂಪ್ಯಾರಿಟಿವ್ ರೋಲ್ ಆಫ್ ಕಾಸ್ಟ್. ಶತಶತಮಾನಗಳಿಂದ ಜಾತಿ ವ್ಯವಸ್ಥೆಯ ಒಳಗೆ ಬೇರೆ ಬೇರೆ ಜಾತಿಯ ನಡುವೆ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಕಾರಣಗಳಿಗೆ ಬೇರೆ ಬೇರೆ ಲಂಬಾಂತರ ಐಕ್ಯಮತ್ಯ ಕಂಡು ಬರ್ತಾ ಇತ್ತು. ಆದರೆ ಈಗ ಅದು ಕಾಣ್ತಾ ಇಲ್ಲ. ಅದರ ಬದಲಿಗೆ ಪ್ರತಿಯೊಂದು ಜಾತಿಯೂ ಕೂಡ ಸ್ವತಂತ್ರವಾಗಿ ಮತ್ತು ಸ್ವಾವಲಂಬಿಯಾಗಿ ಇರತೊಡಗಿದ್ರಿಂದಾಗಿ ಅದು ತನ್ನ ಜಾತಿಯ ಮೇಲೆ ಸೀಮಿತವಾದ ಸಮಾನಾಂತರವಾದಂತಹ ಐಕ್ಯಮತ್ಯವನ್ನು ಹೊಂದಲಿಕ್ಕೆ ಅದು ಸಾಧ್ಯ ಆಗಿದೆ. ಈ ಹಿಂದೆ ಜಾತಿಗಳ ನಡುವೆ ಕಾಣ್ತಾ ಇದ್ದಂತಹ ಬದುಕು ಮತ್ತು ಬದುಕ ಕೊಡು ಅನ್ನುವಂತಹ ತತ್ವಾಧಾರಿತ ಸಂಬಂಧ ಈಗ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ನಾವು ಬೇಸರ ಪಡಬೇಕಾದಂತಹ ವಿಚಾರ. ಅತಿಯಾಗಿ ಬೆಳೆದಂತಹ ಜಾತಿ ಪ್ರಜ್ಞೆ, ಜಾತಿ ನಿಷ್ಠೆ ಮತ್ತು ಜಾತಿ ಭಕ್ತಿಯಿಂದಾಗಿ ಒಂದು ಜಾತಿ ಇನ್ನೊಂದನ್ನು ತನ್ನ ಪ್ರತಿಸ್ಪರ್ಧಿ ಎಂಬ ಹಾಗೆಯೇ ಪರಿಗಣಿಸ್ತಾ ಇದೆ. ಜಾತಿಯ ಆರ್ಥಿಕ ನೆಲೆ ಮತ್ತು ರಾಜಕೀಯ ಅಧಿಕಾರದ ಮೇಲೆ ಹಿಡಿತ, ಈ ಎರಡೂ ಅಂಶಗಳು ಕೂಡ ಜಾತಿಗಳ ನಡುವೆ ಸ್ಪರ್ಧೆಯ ತೀವ್ರತೆಯನ್ನು ನಿರ್ಧಾರ ಮಾಡಲಿಕ್ಕೆ, ಪ್ರಯತ್ನ ಪಡಲಿಕ್ಕೆ ಸಹಾಯ ಮಾಡ್ತವೆ. ಈ ಸ್ಪರ್ಧಾತ್ಮಕ ಮನೋಭಾವವು ಜಾತೀಯತೆಯನ್ನು ಮತ್ತಷ್ಟು ಬಲಪಡಿಸ್ತಾ ಹೋಗ್ತಾ ಇದೆ. ಜಾತಿಯ ಬಲಾನುಬಲ ಏನಿದೆ ಅಂತ ಅನ್ನುವಂತಹ ಪ್ರಶ್ನೆ ನಿರ್ಧಾರ ಆಗಿರುವಂಥದ್ದು ಅದರ ಸಾಂಪ್ರದಾಯಿಕವಾದಂತಹ ಅಂತಸ್ತಿನ ಆಧಾರದ ಮೇಲೆ ಅಲ್ಲ, ಆದರೆ ಅದರ ಸದಸ್ಯರ ಸಂಖ್ಯೆ, ಸಂಘಟನಾ ಬಲ ಮತ್ತು ಸಮರ್ಥ ನೇತೃತ್ವದ ಆಧಾರದ ಮೇಲೆ. ಆದ್ರಿಂದ ಇದು ಕೂಡ ಒಂದು ರೀತಿಯಲ್ಲಿ ಬಹಳಷ್ಟು ಬದಲಾವಣೆಯನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಬಹುದು. ಜಾತಿ ನಿಷ್ಠೆ, ಜಾತಿ ಐಕ್ಯ, ಜಾತಿ ಭಕ್ತಿ ಮತ್ತು ಜಾತೀಯತೆಯನ್ನು ಹೆಚ್ಚಿಸುವ ಹೊಸ ಪ್ರಯತ್ನಗಳು ಕೂಡ ಇನ್ನೊಂದು ಮುಖ್ಯವಾದ ಬದಲಾವಣೆ ಅನ್ನುವುದನ್ನು ನಾವು ಗಮನಿಸಬೇಕು. ನ್ಯೂ ಅಟೆಂಪ್ಟ್ಸ್ ಟು ಸ್ಟ್ರೆಂಥನ್ ದ ಕಾಸ್ಟ್ ಲಾಯಲ್ಟಿ, ಕಾಸ್ಟ್ ಐಡೆಂಟಿಟಿ ಅಂಡ್ ಕಾಸ್ಟ್ ಪ್ಯಾಟ್ರಿಯಾಟಿಸಂ. ಜಾತಿ ಸಂಘಟನೆಗಳು ಇವತ್ತಿಗೆ ಹೆಚ್ಚುತ್ತಾ ಇವೆ ಮಾತ್ರ ಅಲ್ಲದೆ ಜಾತಿ ಸದಸ್ಯರುಗಳಲ್ಲಿ ಜಾತಿ ನಿಷ್ಠೆ, ಜಾತಿ ಐಕ್ಯ, ಜಾತಿ ಭಕ್ತಿ ಮತ್ತು ಜಾತೀಯತೆ ಹೆಚ್ಚುತ್ತಾ ಇವೆ. ಅವುಗಳನ್ನು ಹೆಚ್ಚಿಸಲಿಕ್ಕೆ ಈ ಜಾತಿಗಳು ಸಹಾಯ ಮಾಡ್ತಾ ಇವೆ ಅನ್ನೋದನ್ನು ನಾವು ಗಮನಿಸಬೇಕು. ಜಾತಿ ಪಂಚಾಯತಿಗಳು ನಶಿಸಿದ್ರೂ ಕೂಡ ಸಂಘಟನೆಗಳು ತಮ್ಮದೇ ಆದ ವಿಧಾನದಲ್ಲಿ ಸಂವಿಧಾನವನ್ನು ರಚಿಸಿಕೊಂಡು ಜಾತಿಯ ನಿಯಮಗಳನ್ನು ಬಲಗೊಳಿಸ್ತಾ ಇವೆ. ಪತ್ರಿಕೆಗಳು ಕೂಡ ಜಾತಿ ಸಂಘಟನೆಗಳ ಚಟುವಟಿಕೆಗಳ ಬಗ್ಗೆ ಸದಸ್ಯರಿಗೆ ಮಾಹಿತಿಯನ್ನು ನೀಡುವುದರಲ್ಲದೆ ಅವರ ಜಾತಿ ನಿಷ್ಠೆ ಮತ್ತು ಜಾತಿ ಭಕ್ತಿಯನ್ನು ಪ್ರಚೋದಿಸಲಿಕ್ಕೆ ಪತ್ರಿಕೆಗಳು, ಮಾಸಿಕಗಳು, ತ್ರೈಮಾಸಿಕಗಳನ್ನು ಕೂಡ ಅವರು ಹೊರಗಡೆ ತರ್ತಾ ಇದ್ದಾರೆ. ಪ್ರಚಾರಕ್ಕೆ ಬೇಕಾದ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಕೈಗೊಳ್ತಾ ಇದ್ದಾರೆ. ಜಾತಿಯ ಹೆಸರಿನಲ್ಲಿ ಬೇರೆ ಬೇರೆ ಟ್ರಸ್ಟ್ಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಜಾತಿಯ ನೆಲೆಯಲ್ಲಿ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಟ್ರಸ್ಟ್ಗಳು ಅಥವಾ ನ್ಯಾಸ ಸಂಸ್ಥೆಗಳ ರಚನೆ ಆಗ್ತಾ ಇದೆ. ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಟ್ರಸ್ಟ್ಗಳು ಜಾತಿ ಸದಸ್ಯರ ಮೇಲೆ ಗಣನೀಯವಾದ ಪ್ರಭಾವವನ್ನು ಬೀರ್ತಾ ಇವೆ ಅನ್ನೋದನ್ನು ಗಮನಿಸಬೇಕು. ವೃತ್ತಿ ಸಂಘಟನೆಗಳನ್ನು ಹೊಂದಿರುವಂತಹ ಜಾತಿಗಳು ತಮ್ಮ ಸಂಘಟನೆಗಳ ಮೂಲಕ ಸಹಕಾರಿ ಸಂಘಗಳನ್ನು ರಚಿಸಿಕೊಂಡು ತಮ್ಮ ಸದಸ್ಯರಿಗೆ ಆರ್ಥಿಕ ಸಹಾಯವನ್ನು ಕೂಡ ಮಾಡಲಿಕ್ಕೆ ಬೇಕಾದ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿಯೂ ಜಾತಿ ವ್ಯವಸ್ಥೆ ಬದಲಾಗಿದೆ ಅನ್ನೋದನ್ನು ಗಮನಿಸಬಹುದು. ಜಾತಿಯ ಹಿತರಕ್ಷಣೆಗಾಗಿ ಬೇರೆ ಬೇರೆ ರೀತಿಯ ಹೋರಾಟಗಳು ನಡೀತಾ ಇದ್ದಾವೆ. ಅದು ಜಾತಿ ಸಂಘಟನೆಗಳು ತಮ್ಮ ಚಟುವಟಿಕೆಗಳಿಗಾಗಿ ಅದರ ಸದಸ್ಯರಿಂದಾಗಿ ವಂತಿಗೆ ಮಾಡುವಂಥದ್ದು, ಜಾತಿ ಸಮಾವೇಶಗಳ ಸಂಖ್ಯೆಗಳನ್ನು ಹೆಚ್ಚು ಜಾತಿಯ ಐಕ್ಯಮತ್ಯವನ್ನು ಬಲಗೊಳಿಸುವ ದೃಷ್ಟಿಯಿಂದ ನಡೆಸುವಂಥದ್ದು, ಅಗತ್ಯ ಅಂತ ಅನ್ನಿಸಿದಾಗ ಜಾತಿಯ ಹಿತವನ್ನು ಕಾಯ್ದುಕೊಳ್ಳಿಕ್ಕೆ ಪ್ರತಿಭಟನೆಗಳನ್ನು ಕೂಡ ನಡೆಸ್ತಾ ಇವೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಹಾಗೆ ಬೇರೆ ಬೇರೆ ರೀತಿಯ ಆಂದೋಲನಗಳು ಕೂಡ ನಡೀತಾ ಇದ್ದಾವೆ. ಇವೆಲ್ಲವೂ ಕೂಡ ಜಾತಿಯ ಆಧಾರದಲ್ಲಿ ನಮ್ಮ ಜಾತಿಯ ಬದಲಾವಣೆಗೆ ಬೇಕಾದ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾವೆ ಅನ್ನುವುದನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಹೀಗೆ ಜಾತಿಯಲ್ಲಿ ಬೇರೆ ಬೇರೆ ರೀತಿಯ ಕಾರಣಗಳಿಂದಾಗಿ ಬಹಳಷ್ಟು ರೀತಿಯ ಬದಲಾವಣೆಗಳಾಗಿದ್ದಾವೆ. ಜಾತಿಯ ಬದಲಾವಣೆಗಳನ್ನು ನಾವು ಕಾಲಾನುಕಾಲದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವೇದೋತ್ತರ ಕಾಲದಲ್ಲಿ ಮತ್ತು ವೇದಗಳ ಕಾಲದಲ್ಲಿ ಜಾತಿಯಲ್ಲಿ ಯಾವ ರೀತಿಯ ಬದಲಾವಣೆ ಆಗಿದ್ದಾವೆ ಅನ್ನೋದನ್ನು ಮಾತಾಡಿದ್ವಿ. ಅದರ ನಂತರದಲ್ಲಿ ಮಧ್ಯಯುಗದಲ್ಲಿ ಹೇಗೆಲ್ಲ ಬದಲಾವಣೆಗಳಾಗಿದ್ದಾವೆ ಅನ್ನೋದರ ಬಗ್ಗೆ ಮಾತಾಡಿದೆವು. ಅದರ ನಂತರದಲ್ಲಿ ಬ್ರಿಟಿಷರ ಕಾಲದಲ್ಲಿ ಮತ್ತು ಬ್ರಿಟಿಷರ ನಂತರದಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲೆಲ್ಲ ಬದಲಾವಣೆಗಳಾದವು ಅನ್ನೋದರ ಬಗ್ಗೆ ತಿಳಿದುಕೊಂಡೆವು. ಜಾತಿ ವ್ಯವಸ್ಥೆಯಲ್ಲಿ ಅದು ಆಹಾರದಲ್ಲಿ ಆಗಿರಬಹುದು, ಉಡುಗೆ ತೊಡುಗೆಗಳಲ್ಲಿ ಆಗಿರಬಹುದು, ವಿವಾಹದ ಸಂದರ್ಭದಲ್ಲಿ ಆದಂತಹ ಬದಲಾವಣೆಗಳಾಗಿರ್ಬೋದು, ಅಂತರ್ಜಾತಿಯ ವಿವಾಹ, ಅಂತರ್ ಧರ್ಮದ ವಿವಾಹಗಳು ನಡೀತಾ ಇರುವಂಥದ್ದು ಈಗ ಸರ್ವೇ ಸಾಮಾನ್ಯ ಆಗಿರೋದ್ರಿಂದ ಆ ನಿಟ್ಟಿನಲ್ಲಿಯೂ ಕೂಡ ಜಾತಿ ವ್ಯವಸ್ಥೆ ತನ್ನ ಸಂಕೀರ್ಣತೆಯನ್ನು ಸಡಿಲಗೊಳಿಸ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗಬೇಕಾಗಿದೆ. ಇದೆಲ್ಲದರ ಜೊತೆಗೆ ಜಾತಿಯಲ್ಲಿ ಇದ್ದಂತಹ ವರ್ಣ ಸಿದ್ಧಾಂತಗಳು ಏನಿದ್ದಾವೆ ಅವುಗಳು ಸ್ವಲ್ಪ ಮಟ್ಟಿಗೆ ಕಡಿಮೆಗೊಳ್ತಾ ಇದ್ದಾವೆ. ವರ್ಣ ವ್ಯವಸ್ಥೆಗೆ ಈಗ ಯಾವುದೇ ರೀತಿಯ ಸ್ಥಾನಮಾನಗಳು ಸಿಗ್ತಾ ಇಲ್ಲ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗ್ತೇವೆ. ಸಂಸ್ಕೃತೀಕರಣ ಮತ್ತು ಪಾಶ್ಚಾತ್ಯೀಕರಣ ಏನಿದ್ದಾವೆ ಅದು ಕೈಗಾರಿಕೀಕರಣ ಮತ್ತು ಅರ್ಬನೈಸೇಷನ್ ನಗರೀಕರಣದ ಜೊತೆಗೆ ಸೇರಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಜಾತಿ ವ್ಯವಸ್ಥೆಗಳು ಬದಲಾಗುವುದಕ್ಕೆ ಪ್ರಯತ್ನ ಪಡ್ತಾ ಇವೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಈಗ ಜಾತಿ ವ್ಯವಸ್ಥೆಯಲ್ಲಿ ಪರಿವರ್ತನೆಗೆ ಕಾರಣವಾಗಿರುವಂತಹ ಒಂದಷ್ಟು ಅಂಶಗಳನ್ನು ನಾವು ಗಮನಿಸ್ತಾ ಹೋಗುವುದಾದ್ರೆ ಸಾರ್ವತ್ರಿಕವಾಗಿರುವಂತಹ ಕಾನೂನು ವ್ಯವಸ್ಥೆ ಬಹಳ ಮುಖ್ಯವಾಗಿ ಜಾತಿ ವ್ಯವಸ್ಥೆಯಲ್ಲಿ ಒಂದಷ್ಟು ರೀತಿಯ ಬದಲಾವಣೆಗಳನ್ನು ತಂದುಕೊಳ್ಳಿಕ್ಕೆ ಸಹಾಯ ಮಾಡಿದೆ. ಬ್ರಿಟಿಷರ ಕಾಲದಲ್ಲಿ ಜಾರಿಗೆ ಬಂದಂತಹ ಸಾರ್ವತ್ರಿಕ ಕಾನೂನು ಶಾಸನ ವ್ಯವಸ್ಥೆಯಿಂದ ಕಾನೂನಿನ ಎದುರು ಎಲ್ಲರೂ ಸಮಾನರು ಎನ್ನುವಂತಹ ಭಾವನೆ ಬೆಳೆದು ಅಸಮಾನತೆಯನ್ನ ಬಹಳಷ್ಟು ಸಮರ್ಥಿಸುವಂತಹ ಜಾತಿಯ ಹಿಡಿತ ಕುಂಠಿತಗೊಳ್ತಾ ಹೋಗ್ತದೆ. ಸ್ವಾತಂತ್ರ್ಯ ಭಾರತದಲ್ಲಿ ಸಂವಿಧಾನವು ಅಸ್ಪೃಶ್ಯತೆಯ ಆಚರಣೆಗಳನ್ನು ನಿಷೇಧಿಸ್ತಾ ಹೋಗ್ತದೆ. ಸಂವಿಧಾನದ 17ನೆಯ ವಿಧಿನಿಯಮದ ಪ್ರಕಾರ ದೇಶದ ಎಲ್ಲ ಪ್ರಜೆಗಳಿಗೂ ಕೂಡ ಸಮಾನವಾದ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಸಂವಿಧಾನ ಘೋಷಣೆ ಮಾಡ್ತದೆ. ಸಂವಿಧಾನದ 16, 164, 225, 330, 332, 335, 338 ಮತ್ತು 338ನೆಯ ವಿಧಿನಿಯಮಗಳು ಮತ್ತು 5 ಹಾಗೂ 6ನೇ ಶೆಡ್ಯೂಲ್ನಲ್ಲಿ ಹಿಂದುಳಿದ ಜಾತಿಗಳಿಗೆ ಕೆಲವು ಸೌಲಭ್ಯಗಳು ಮತ್ತು ಸವಲತ್ತುಗಳನ್ನು ನೀಡಿ ಜಾತಿಯು ಶತಮಾನಗಳ ಹಿಂದೆ ಸೃಷ್ಟಿಸಿರುವಂತಹ ಅಸಮಾನತೆಯನ್ನು ತೊಡೆದು ಹಾಕಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಲಿಕ್ಕೆ ದೇಶ ಕೈಜೋಡಿಸಿದೆ. ದೇಶ ಸ್ವತಂತ್ರಗೊಳ್ಳುತ್ತಲೇ ಜಾರಿಯಲ್ಲಿ ಬಂದಂತಹ ಸಾರ್ವತ್ರಿಕ ಪ್ರೌಢ ಮತದಾನ ಪದ್ಧತಿ, ಪಂಚಾಯತ್ ರಾಜ್ ವ್ಯವಸ್ಥೆ, ಮೀಸಲಾತಿಯ ಸೌಲಭ್ಯಗಳು, ಅಸ್ಪೃಶ್ಯತೆ ಮತ್ತು ಕೆಳಜಾತಿಯ ಸ್ವಾಭಿಮಾನ ಹಾಗೂ ಆತ್ಮಗೌರವವನ್ನು ಮೂಡಿಸುವಂತಹ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ಸ್ವತಂತ್ರ ಭಾರತದ ಸರ್ಕಾರ ಕೈಗೊಂಡ ಹಲವಾರು ಸಾಮಾಜಿಕ ಶಾಸನಗಳು ಕೂಡ ಜಾತಿಯ ಹಿಡಿತವನ್ನು ದುರ್ಬಲಗೊಳಿಸ್ತಾ ಹೋಗ್ತವೆ. ವಿಶೇಷ ವಿವಾಹ ಕಾಯ್ದೆಯನ್ನು 1954ರಲ್ಲಿ ಜಾರಿಗೆ ತರ್ತದೆ. ಹಿಂದೂ ವಿವಾಹ ಕಾಯ್ದೆ 1955ರಲ್ಲಿ ಜಾರಿಗೆ ಬರ್ತದೆ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ 1955ರಲ್ಲಿ ಜಾರಿಗೆ ಬರ್ತದೆ. ಇವುಗಳು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಜಾತಿಯ ಸ್ವರೂಪವನ್ನು ಬದಲಾವಣೆ ಮಾಡಲಿಕ್ಕೆ ಬಹಳಷ್ಟು ಸಹಾಯವನ್ನು ಮಾಡ್ತವೆ. ಇನ್ನೊಂದು, ಆಧುನಿಕ ಶಿಕ್ಷಣದ ಪರಿಣಾಮದಿಂದಾಗಿ ಕೂಡ ಭಾರತದಲ್ಲಿ ಜಾತಿ ವ್ಯವಸ್ಥೆ ಬಹಳಷ್ಟು ರೀತಿಯ ಬದಲಾವಣೆಯನ್ನು ಕಾಣುತ್ತದೆ. ಬ್ರಿಟಿಷರ ಕಾಲದಿಂದಲೇ ಪರಿಚಯಿಸಲ್ಪಟ್ಟಿರುವಂತಹ ಸಾರ್ವತ್ರಿಕವಾದ ಮತ್ತು ಏಕರೂಪದ ಆಧುನಿಕ ಶಿಕ್ಷಣ ಜಾತಿ ಪದ್ಧತಿಯ ಒಟ್ಟಿಗೆ ಅಂಟಿಕೊಂಡು ಬಂದಂತಹ ಮೂಢನಂಬಿಕೆಗಳು, ಕಂದಾಚಾರಗಳು, ನಿರುಪಯುಕ್ತ ಆಚರಣೆಗಳು, ಇವುಗಳನ್ನೆಲ್ಲ ಅಲಕ್ಷಿಸಲಿಕ್ಕೆ ಪ್ರೇರಣೆ ನೀಡಿದೆ. ಮಾತ್ರ ಅಲ್ಲದೆ ಎಲ್ಲಾ ಜಾತಿಗಳ ಮತ್ತು ವರ್ಗಗಳ ಜನರು ಇವತ್ತಿನ ಆಧುನಿಕ ಶಿಕ್ಷಣದ ಪ್ರಯೋಗವನ್ನು ಪಡೆಯಬಹುದಾದ್ರಿಂದ ಬ್ರಾಹ್ಮಣರ ಹಾಗೂ ಕೆಲವೇ ಕೆಲವು ಮೇಲ್ಜಾತಿಗಳ ಬೌದ್ಧಿಕ ಏಕಸಾಮ್ಯವು ಮುಂದುವರಿದು ಬಿದ್ದಂತಾಗಿದೆ. ಶಿಕ್ಷಣದಿಂದ ಜಾತಿಯ ಸದಸ್ಯರುಗಳಲ್ಲಿ ಹೊಸ ಜಾಗೃತಿ ಮೂಡಿದೆ ಅಂತ ಹೇಳುವುದನ್ನು ನಾವು ಗಮನಿಸಬೇಕು. ದಲಿತ ಜಾತಿಗಳಲ್ಲಿ ಆಧುನಿಕ ಶಿಕ್ಷಣ ಮೂಡಿಸಿರುವಂತಹ ಜಾಗೃತಿ ಅವರಿಗೆ ಹೊಸ ದೃಷ್ಟಿಯನ್ನು ನೀಡಿದೆ. ಅದರ ಜೊತೆಗೆ ಅವರ ಜೀವನ ಕ್ರಮದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ತರಲಿಕ್ಕೆ ಅವುಗಳು ಸಹಾಯ ಮಾಡಿದ್ದಾವೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಸೇರಿದ ಮಕ್ಕಳ ಶಿಕ್ಷಣವನ್ನು ಪ್ರೋತ್ಸಾಹಿಸುವುದು ಮತ್ತು ಅವರಿಗೆ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಸ್ನಾತಕೋತ್ತರ ಪದವಿಯವರೆಗೂ ಕೂಡ ಶಿಕ್ಷಣ ಸಂಸ್ಥೆಗಳಲ್ಲಿ ಅವಕಾಶವನ್ನು ಮೀಸಲಿರಿಸುವಂಥದ್ದನ್ನು ಗಮನಿಸಬಹುದು. ಆಧುನಿಕ ಶಿಕ್ಷಣ ವ್ಯವಸ್ಥೆ ಹೊಸ ಔದ್ಯೋಗಿಕ ಅವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ಅವುಗಳನ್ನು ಸಂಪಾದಿಸಲಿಕ್ಕೆ ಕೆಳ ಜಾತಿಗಳು ಕೂಡ ಸಮರ್ಥ ಆಗಿದ್ದಾವೆ. ಇದರಿಂದ ಸಾಮಾಜಿಕವಾಗಿ ಅವಹೇಳನಕರವಾಗಿರುವಂತಹ ಅಂತ ಪರಿಗಣಿತವಾದ ಮತ್ತು ಹೆಚ್ಚು ಕಡಿಮೆ ವಂಶ ಪಾರಂಪರ್ಯವಾದ ಸ್ವರೂಪದ ಉದ್ಯೋಗಗಳಿಂದ ಹೊರಬರಲಿಕ್ಕೆ ಈ ವ್ಯವಸ್ಥೆಗಳು ಕಾರಣ ಆಗ್ತವೆ. ಶಿಕ್ಷಣ ಹೆಚ್ಚುತ್ತಾ ಹೋದ ಹಾಗೆಲ್ಲ ಜಾತಿಯ ರಿಜಿಡಿಟಿ ಅಂತ ನಾವು ಏನು ಕರಿತೇವೋ ಅದು ಬಿಗುವು ಅನ್ನುವುದು ಕಡಿಮೆ ಆಗ್ತಾ ಬರ್ತಾ ಇರುವುದನ್ನು ನಾವು ಗಮನಿಸಬಹುದಾಗಿದೆ. ತಂತ್ರಜ್ಞಾನಗಳ ಪ್ರಭಾವದಿಂದಾಗಿಯೂ ಕೂಡ ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ಪಾಶ್ಚಿಮಾತ್ಯರ ವಿಜ್ಞಾನ ಮತ್ತು ತಾಂತ್ರಿಕತೆಗಳು ಬಹಳಷ್ಟು ಬದಲಾವಣೆಗಳನ್ನು ತರಲಿಕ್ಕೆ ಜಾತಿ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಕಾರಣ ಆಗ್ತವೆ. ಕೈಗಾರಿಕೀಕರಣ ಅನ್ನುವಂಥದ್ದು ಇಲ್ಲದೆ ಹೋದರೆ ದೇಶದ ನಾಶ ಆಗಬಹುದು ಅನ್ನುವಂತಹ ಜವಾಹರಲಾಲ್ ನೆಹರು ಅವರ ಘೋಷಣೆಗಳು ಕೈಗಾರಿಕೆಗಳ ಬೆಳವಣಿಗೆಗೆ ಸ್ವತಂತ್ರ ಭಾರತದ ಸರ್ಕಾರ ನೀಡಿದಂತಹ ಪ್ರಾಬಲ್ಯಗಳನ್ನು ಪ್ರಾಮುಖ್ಯತೆಯನ್ನು ಸೂಚಿಸ್ತಾ ಹೋಗ್ತದೆ. ಬೇರೆ ಬೇರೆ ರೀತಿಯಲ್ಲಿ ಕೈಗೊಂಡಿರುವಂತಹ ಕ್ರಮಗಳು, ವಿದೇಶಗಳಿಂದ ಬಂದಂತಹ ಯಂತ್ರಗಳು, ತಂತ್ರಗಳು, ಆಮದು ಮಾಡಿಕೊಂಡಿರುವಂತಹ ಬೃಹತ್ ಕೈಗಾರಿಕೆಗಳು, ಇವೆಲ್ಲವೂ ಕೂಡ ಭಾರತದಲ್ಲಿ ಹೊಸ ಕೈಗಾರಿಕೆಗಳನ್ನು ಸ್ಥಾಪಿಸಲಿಕ್ಕೆ ಕಾರಣ ಆಗ್ತದೆ ಮತ್ತು ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಲಿಕ್ಕೆ ಇದು ಸಹಾಯವನ್ನು ಮಾಡ್ತಾ ಹೋಗ್ತದೆ. ಹೊಸ ತಂತ್ರಜ್ಞಾನಗಳ ಪರಿಣಾಮದಿಂದಾಗಿ ಕೈಗಾರಿಕೀಕರಣದ ಪ್ರಕ್ರಿಯೆ ಸೃಷ್ಟಿಸಿದಂತಹ ವಿಶೇಷವಾದ ಪರಿಸ್ಥಿತಿ ವ್ಯಾಪಾರ, ವ್ಯವಹಾರ, ಉದ್ದಿಮೆ, ಕಾರ್ಖಾನೆ, ಕಚೇರಿ, ಕಾರ್ಯಾಗಾರ ಮತ್ತು ಇತರ ಎಲ್ಲ ಉದ್ಯೋಗ ಕ್ಷೇತ್ರಗಳಲ್ಲಿಯೂ ಕೂಡ ಎಲ್ಲ ಜಾತಿಯ ಜನರು ಒಟ್ಟಿಗೆ ಕೆಲಸ ಮಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಒಟ್ಟಿಗೆ ದುಡಿಯುವಂಥದ್ದು, ಒಟ್ಟಿಗೆ ವ್ಯವಹರಿಸುವಂಥದ್ದು ಇವತ್ತಿಗೆ ಸರ್ವೇ ಸಾಮಾನ್ಯವಾಗಿ ಕಾಣಲಿಕ್ಕೆ ಶುರುವಾಗಿದೆ. ಇದರಿಂದ ಜಾತಿ ನಿಯಮಗಳ ಮೇಲೆ ಇದ್ದಂತಹ ಕಾಠಿಣ್ಯತೆ ಕಡಿಮೆ ಆಗಿ ಒಂದು ಹೊಸ ತರಹದ ಬದುಕನ್ನು ಸಮಾಜದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗಿದೆ ಅನ್ನುವುದನ್ನು ನಾವು ಗಮನಿಸಬೇಕಾಗಿದೆ. ಪಶ್ಚಿಮದ ತಂತ್ರಜ್ಞಾನದ ಬಳಕೆಯ ಜೊತೆ ಜೊತೆಗೆ ಪಾಶ್ಚಿಮಾತ್ಯರ ಶಿಕ್ಷಣ ಭಾರತದಲ್ಲಿ ಹೊಸ ರೀತಿಯ ಜಾತಿ ಪದ್ಧತಿಯನ್ನು ಅನುಸರಿಸುವುದಕ್ಕೆ, ಮೇಲ್ಜಾತಿಯವರು ಪಾಶ್ಚಿಮಾತ್ಯ ಜೀವನ ಶೈಲಿಯನ್ನು ಅನುಕರಣೆ ಮಾಡುವಂಥದ್ದು ಕೂಡ ಕಾರಣ ಆಯಿತು ಅಂತ ಹೇಳುವುದನ್ನು ಗಮನಿಸಬಹುದು. ತಂತ್ರಜ್ಞಾನದ ಪರಿಣಾಮದಿಂದಾಗಿ ಆಧುನಿಕ ಸಂಪರ್ಕ ಸಾಧನಗಳು ಬಳಕೆಗೆ ಬರ್ತಾ ಹೋಗ್ತವೆ. ಸುದ್ದಿ ಮಾಧ್ಯಮಗಳ ಪ್ರಭಾವ ಜಾಸ್ತಿ ಆಗ್ತಾ ಹೋಗ್ತದೆ. ಹೊಸ ತರಹದ ರೈಲು ಗಾಡಿ, ಬಸ್ಸು, ವಿಮಾನ ಇಂತಹ ಹೊಸ ಸಾರಿಗೆ ವ್ಯವಸ್ಥೆ ಜಾರಿಗೆ ಬಂದದ್ರಿಂದಾಗಿ ದೂರದ ಜನರ ಜೊತೆಗಿನ ಸಂಪರ್ಕ ಅತ್ಯಂತ ಹೆಚ್ಚಾಗಿರುವುದರಿಂದಾಗಿ ಜಾತಿ ವ್ಯವಸ್ಥೆಯಲ್ಲಿ ಬಹಳಷ್ಟು ರೀತಿಯ ಬದಲಾವಣೆಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತವೆ. ಅಂಚೆ, ತಂತಿ, ದೂರವಾಣಿ, ರೇಡಿಯೋ, ದೂರದರ್ಶನ, ಅಂತರ್ಜಾಲಗಳು ಇವೆಲ್ಲವೂ ಕೂಡ ಹೊಸ ತರಹದ ಸುದ್ದಿ ಮಾಧ್ಯಮಗಳು. ಇವೆಲ್ಲವೂ ಜಾತಿ ಅನ್ನುವಂತಹ ಸೀಮಿತ ಪ್ರಪಂಚದಿಂದ ಅಲ್ಲಿ ಇದ್ದಂತಹ ಸದಸ್ಯರು ಹೊರಗೆ ಬಂದು ಹೊಸ ತರಹದ ಜೀವನವನ್ನು ಕಂಡುಕೊಳ್ಳಿಕ್ಕೆ ಅವು ಸಹಾಯ ಮಾಡ್ತವೆ. ಪ್ರಜಾಸತ್ತಾತ್ಮಕವಾದಂತಹ ವ್ಯವಸ್ಥೆಯ ಸ್ಥಾಪನೆಯೂ ಕೂಡ ಜಾತಿ ವ್ಯವಸ್ಥೆಯನ್ನು ಬದಲಾಯಿಸಲಿಕ್ಕೆ ಕಾರಣ ಆಗ್ತವೆ. ಸ್ವತಂತ್ರ ಭಾರತದಲ್ಲಿ ಜಾತಿ, ಮತ ಪಂಥ, ಪಂಗಡ ಮತ್ತು ಪ್ರಾಂತ್ಯಗಳು ಅನ್ನುವಂತಹ ಭೇದವೇ ಇಲ್ಲದೆ ಎಲ್ಲರೂ ಸಮಾನರು. ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲರಿಗೂ ಸಮಾನವಾದ ಅವಕಾಶ ಇದೆ ಅನ್ನುವುದನ್ನು ಅರಿತುಕೊಳ್ಳಿಕ್ಕೆ ಇದು ಸಹಾಯ ಮಾಡ್ತದೆ. ಬೇರೆ ಬೇರೆ ರೀತಿಯಲ್ಲಿ ಮತಾಂತರಗಳು ಆರಂಭಗೊಳ್ತಾ ಹೋಗ್ತವೆ. ಜಾತಿ ಪದ್ಧತಿ ನಮ್ಮ ಮೇಲೆ ವಿಧಿಸಿದ್ದಂತಹ ಅನರ್ಹತೆಗಳಿಂದಾಗಿ ಅದರಿಂದ ಪಾರಾಗ್ಲಿಕ್ಕೋಸ್ಕರ ಹಲವಾರು ಜನ ಬೇರೆ ಬೇರೆ ರೀತಿಯಲ್ಲಿ ಮತಾಂತರ ಹೊಂದಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕೆಳಜಾತಿಯ ಜನರು, ಅದರಲ್ಲೂ ಅಸ್ಪೃಶ್ಯ ಜಾತಿಗಳ ಜನರು ಕ್ರೈಸ್ತ ಧರ್ಮಕ್ಕೆ, ಇಸ್ಲಾಂ ಧರ್ಮಕ್ಕೆ ಸೇರಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದರಿಂದಾಗಿ ಅವರ ಅಂತಸ್ತಿನಲ್ಲಿ ಬದಲಾವಣೆಗಳಾಗ್ತವೆ ಅನ್ನೋದನ್ನ ಅವರು ಮನಗಾಣ್ತಾರೆ. ಸ್ತ್ರೀಯರ ಅಂತಸ್ತಿನಲ್ಲಿ ಬಹಳಷ್ಟು ರೀತಿಯ ಸುಧಾರಣೆಗಳಾಗ್ತವೆ. ಆದ್ರಿಂದ ಆಧುನಿಕ ಶಿಕ್ಷಣದ ಪ್ರಭಾವಕ್ಕೆ ಸಿಕ್ಕಿರುವಂತಹ ಮಹಿಳೆಯರು ಕೂಡ ತಮ್ಮ ವೃತ್ತಿಯಲ್ಲಿ, ಬೇರೆ ಬೇರೆ ವೃತ್ತಿಯಲ್ಲಿ ಸೇರಿಕೊಂಡು ಅವರು ಆರ್ಥಿಕ ಸ್ವಾವಲಂಬನೆಯನ್ನ ಪಡೆದುಕೊಳ್ತಾರೆ ಮತ್ತು ಅಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳಿಗೆ ಅವರು ಕಾರಣ ಆಗ್ತಾರೆ. ಜಾತಿ ಪ್ರಜ್ಞೆ ಅನ್ನುವಂಥದ್ದು ಅವರಿಗೆ ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ. ಸಾಮಾಜಿಕ ವರ್ಗಗಳ ವಿಕಾಸ ಆಗ್ತಾ ಹೋಗ್ತದೆ. ಕೈಗಾರಿಕೀಕರಣದ ಪ್ರಭಾವದಿಂದಾಗಿ ನಮಗೆ ಅರ್ಥವ್ಯವಸ್ಥೆ ಸ್ವರೂಪವೇ ಬದಲಾದ ಹಾಗೆ ಆಗ್ತದೆ. ಬದಲಾದ ಈ ಅರ್ಥವ್ಯವಸ್ಥೆಯಲ್ಲಿ ಹೊಸ ತರಹದ ಸಾಮಾಜಿಕ ವ್ಯವಸ್ಥೆ, ಅಂದ್ರೆ ಜಾತಿ ವ್ಯವಸ್ಥೆಯ ಬದಲಿಗೆ ವರ್ಗ ವ್ಯವಸ್ಥೆ ಜಾರಿಗೆ ಬರ್ತದೆ. ಅಲ್ಲಿ ಕೆಳವರ್ಗ, ಮಧ್ಯಮ ವರ್ಗ, ಮೇಲ್ವರ್ಗ ಅನ್ನುವಂಥ ವರ್ಗಗಳು ಹುಟ್ಟಿಕೊಳ್ತವೆ. ಏರುಪೇರಾದಂತಹ ಗ್ರಾಮೀಣ ಶ್ರಮ ವಿಭಜನೆಗಳು, ಅದು ಯಂತ್ರೋಪಕರಣಗಳ ಸಹಾಯದಿಂದ ಮಾಡಬಹುದಾದಂತಹ ಅಧಿಕ ಲಾಭ ಗಳಿಸಬಹುದಾದ ಕೈಗಾರಿಕೆಗಳ ಉಗಮದಿಂದಾಗಿ ಕುಂಬಾರರಿಗೆ, ನೂಲುವವರಿಗೆ, ನೇಯುವವರಿಗೆ, ಗಾಣದಿಂದ ಎಣ್ಣೆ ತೆಗೆಯುವವರಿಗೆ, ಕಂಬಾರರಿಗೆ, ಬಡಗಿಗಳಿಗೆ ತುಂಬ ಆಘಾತವನ್ನ ಉಂಟು ಮಾಡಿದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಅವರ ಕೆಲಸವನ್ನ ಬಳಸಿಕೊಂಡು ಅವರು ಎಲ್ಲ ಕೆಲಸವನ್ನ ಕಳೆದುಕೊಂಡು ಬವಣೆ ಪಟ್ಟುಕೊಳ್ಳುವಂತಹ ಸಂದರ್ಭಗಳು ಹುಟ್ಟಿಕೊಳ್ತಾ ಇವೆ. ಬೇರೆ ಬೇರೆ ಕಾರಣಗಳಿಂದಾಗಿ ಬೇರೆ ಬೇರೆ ರೀತಿಯ ಜಾತಿಗಳು, ಪ್ರಬಲ ಜಾತಿ ಮತ್ತು ಕೆಳದರದ ಜಾತಿಗಳು ಅನ್ನುವ ರೀತಿಯಲ್ಲಿ ಹೊಸತಾದ ಕಲ್ಪನೆಗಳನ್ನು ಹುಟ್ಟು ಹಾಕ್ಲಿಕ್ಕೆ ಇವು ಕಾರಣ ಆಗ್ತವೆ. ಜಾತಿಯ ಪ್ರಾಬಲ್ಯ, ಎಲ್ಲ ಅಂಶಗಳು ಜಾತಿಯೊಂದನ್ನು ಹೊಂದಿದ್ದಲ್ಲಿ ಅದರ ಪ್ರಾಬಲ್ಯವನ್ನು ನಿರ್ಧಾರಕ ಪ್ರಾಬಲ್ಯ ಅಂತ ಕರಿಬಹುದು. ಇಂತಹ ಪ್ರಾಬಲ್ಯವನ್ನು ಹೊಂದಿರುವಂತಹ ಜಾತಿಗಳು ಸ್ಥಳೀಯ ಸಾಮಾಜಿಕ ವ್ಯವಸ್ಥೆಯ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ತಮ್ಮ ಸಂಪೂರ್ಣವಾದ ಬಲವನ್ನು ಪ್ರಯೋಗಿಸ್ತವೆ ಅನ್ನುವುದನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಪ್ರಬಲವಾದ ಜಾತಿಗಳಲ್ಲಿ ಸಾಮಾನ್ಯವಾಗಿ ಸಾಮಾಜಿಕವಾಗಿ ಪ್ರಭಾವಶಾಲಿಗಳಾಗಿ, ರಾಜಕೀಯವಾಗಿಯೂ ಶಕ್ತಿಯುತವಾಗಿ ಮತ್ತು ಆರ್ಥಿಕವಾಗಿಯೂ ಕೂಡ ಶೋಷಕವಾಗಿ ಇರ್ತವೆ. ಆದಾಗ್ಯೂ ಕೂಡ ಬೇರೆ ಬೇರೆ ಗ್ರಾಮಗಳಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ, ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಬೇರೆ ಬೇರೆ ಜಾತಿಗಳು ಪ್ರಬಲ ಜಾತಿಗಳು ಅಂತ ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸಲಿಕ್ಕೆ ಪ್ರಾರಂಭ ಮಾಡ್ತವೆ. ರಾಜ್ಯ ಮಟ್ಟದ ಪ್ರಬಲ ಜಾತಿಗಳು ಯಾವುದು ಅಂತ ನಾವು ಗಮನಿಸ್ತಾ ಹೋದ್ರೆ, ಕರ್ನಾಟಕದಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯಿತರು ಪ್ರಬಲ ಜಾತಿಗಳು ಅಂತ ಕರೆಸಿಕೊಂಡ್ರೆ, ಆಂಧ್ರಪ್ರದೇಶದಲ್ಲಿ ರೆಡ್ಡಿಗಳು, ಕಮ್ಮಾ ಜಾತಿಯವರು ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸ್ತಾರೆ. ತಮಿಳುನಾಡಿನಲ್ಲಿ ಗೌಂಡರು, ಪದಯಾಚಿ ಹಾಗೂ ಮುದಲಿಯಾರ್ಗಳು ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸಿದರೆ, ಕೇರಳದಲ್ಲಿ ನಾಯರ್ ಮತ್ತು ಇಳವ ಜಾತಿಯವರು, ಮಹಾರಾಷ್ಟ್ರದಲ್ಲಿ ಮರಾಠರು ಮತ್ತು ಬ್ರಾಹ್ಮಣರು ಹಾಗೆ ಮಹರರು ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸ್ತಾ ಹೋಗ್ತಾರೆ. ಉತ್ತರ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ರಜಪೂತರು, ಚೌಟರು, ಗಜರರು, ಬನ್ಯಾಗಳು ಸಾಮಾನ್ಯವಾಗಿ ಪ್ರಭಾವಶಾಲಿಯಾದ ಜಾತಿಗಳು ಅಂತ ಕರೆಸಿಕೊಳ್ತವೆ. ಇಂತಹ ಒಂದು ಹೊಸ ತರಹದ ಒಂದು ಕಾನ್ಸೆಪ್ಟ್ ಏನಿದೆ ಅದು ಜಾರಿಗೆ ಬಂದಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಆದಂತಹ ಬದಲಾವಣೆ ಅನ್ನುವುದನ್ನು ನಾವು ಗಮನಿಸಬೇಕಾಗಿದೆ. ಪ್ರಾಬಲ್ಯ ಅಂತ ಹೇಳುವಂಥದ್ದು ಸ್ಥಳೀಯ ಮಟ್ಟದ ವಿದ್ಯಮಾನ ಆಗಿರುವುದಿಲ್ಲ. ಭಾರತದ ಗ್ರಾಮೀಣ ಪರಿಸರವನ್ನು ಗಮನದಲ್ಲಿಟ್ಟುಕೊಂಡು ಹೇಳುವುದಾದ್ರೆ, ಒಂದು ಗ್ರಾಮದಲ್ಲಿ ಜಾತಿ ಅನ್ನುವಂಥದ್ದು ಸಂಖ್ಯಾತ್ಮಕವಾಗಿ ತೀರಾ ನಗಣ್ಯವಾದ ಶಕ್ತಿ ಆಗಿದ್ರೂ ಕೂಡ ಅದು ಇರುವಂತಹ ತಾಲೂಕು ಅಥವಾ ಜಿಲ್ಲೆಗಳಲ್ಲಿ ಆ ಜಾತಿಯೇ ಪ್ರಬಲ ಜಾತಿ ಅಂತ ಎನಿಸಿಕೊಂಡ್ರೆ, ಅದೇ ಕಾರಣಕ್ಕಾಗಿ ನಮ್ಮ ಜಾತಿಯ ಪ್ರತಿಷ್ಠೆ, ನಮ್ಮ ಗ್ರಾಮದಲ್ಲಿ ಪ್ರತಿಷ್ಠೆ, ಗೌರವ, ಪ್ರಭಾವವನ್ನು ಹೊಂದಿರ್ತವೆ. ಆಧುನಿಕ ಸಂಪರ್ಕ ಸಂವಹನದ ವ್ಯವಸ್ಥೆಯಿಂದಾಗಿ ಸ್ಥಳೀಯ ಜಾತಿ ಸಮೂಹಗಳು ತಾವು ಇರುವಂತಹ ಗ್ರಾಮ, ಊರು ಅಥವಾ ಪಟ್ಟಣಗಳ ಹೊರಗಡೆಯಿಂದ ಹೊಸ ಬೃಹತ್ ಗಾತ್ರದ ಸಜಾತೀಯ ಸಮೂಹಗಳ ಜೊತೆಗೆ ಸಂಬಂಧವನ್ನು ಹೊಂದಿಕೊಂಡಿರಲಿಕ್ಕೆ ಸಾಧ್ಯ ಆಗಿದೆ. ಆ ಕಾರಣದಿಂದಾಗಿ ಜಾತಿಯ ಎಲ್ಲ ಜನರ ಜೊತೆಗೆ ಸಂಬಂಧವನ್ನು ಹೊಂದಿಕೊಳ್ಳಿಕ್ಕೆ ಅದು ಕಾರಣ ಆಗ್ತವೆ. ಪ್ರಬಲವಾದ ಜಾತಿಗಳ ನಡುವೆ ಸ್ಪರ್ಧೆ ಮತ್ತು ಸಂಘರ್ಷಗಳು ನಡೀತಾ ಇವೆ. ಪ್ರತಿಯೊಂದು ಪ್ರಬಲವಾದ ಜಾತಿಗಳು ಕೂಡ ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸುವುದಕ್ಕೋಸ್ಕರ ಸ್ಪರ್ಧೆಗೆ, ಘರ್ಷಣೆಗೆ ಇಳಿಯುವುದು ಸಾಮಾನ್ಯ ಆಗಿ ಕಾಣುವಂತಹ ಒಂದು ವಿಷಯ ಆಗಿದೆ. ಕರ್ನಾಟಕದಲ್ಲಿ ಇಂತಹ ಸ್ಪರ್ಧೆ ಹಾಗೂ ಸಂಘರ್ಷಗಳು ನಡೆಯುವಂಥದ್ದು ಒಕ್ಕಲಿಗರು ಮತ್ತು ಲಿಂಗಾಯತರ ನಡುವೆ, ಆಂಧ್ರದಲ್ಲಿ ರೆಡ್ಡಿ ಮತ್ತು ಕಮ್ಮಾಗಳ ನಡುವೆ ಈ ಒಂದು ಸಂಘರ್ಷ ನಡೀತಲೇ ಇದೆ. ಬ್ರಾಹ್ಮಣೇತರ ಪ್ರಬಲ ಜಾತಿಗಳ ಪ್ರಾಬಲ್ಯವನ್ನು ಕೂಡ ನಾವು ಗಮನಿಸ್ತಾ ಹೋಗ್ತೇವೆ. ಎಂಎನ್ ಶ್ರೀನಿವಾಸ್ ಅವರು ಹೇಳುವ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಬ್ರಾಹ್ಮಣೇತರ ಪ್ರಬಲ ಜಾತಿಗಳು ತಮ್ಮ ಸಾಮಾಜಿಕ ಜೀವನದಲ್ಲಿ ಬಹಳಷ್ಟು ಪ್ರಮುಖವಾದ ಪಾತ್ರಗಳನ್ನು ವಹಿಸ್ತಾ ಬಂದಿವೆ. ಧಾರ್ಮಿಕ ಅಂತಸ್ತಿನ ಹೊರತಾಗಿ ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ಬ್ರಾಹ್ಮಣ ಜಾತಿಯನ್ನು ಬದಿಗಿಟ್ಟು ಬಹು ಮುಂದೆ ಸಾಗ್ತಾ ಇವೆ. ರಾಜಕೀಯ ಅಧಿಕಾರದ ಗದ್ದುಗೆಯನ್ನು ಕಬಳಿಸಲಿಕ್ಕೆ, ಆರ್ಥಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಿಕ್ಕೆ, ಶೈಕ್ಷಣಿಕ ಅವಕಾಶವನ್ನು ಉಪಯೋಗಿಸಿಕೊಳ್ಳಿಕ್ಕೆ ಮತ್ತು ಉದ್ಯೋಗವನ್ನು ಗಿಟ್ಟಿಸಿಕೊಳ್ಳಿಕ್ಕೆ ಇವು ಭಾರೀ ಯಶಸ್ಸನ್ನು ಗಳಿಸ್ತಾ ಇದ್ದಾವೆ. ಸರ್ಕಾರಿ ವಲಯದಲ್ಲಿ ಆಗಿರಬಹುದು, ಆಡಳಿತದ ಬೇರೆ ಬೇರೆ ಸ್ತರಗಳಲ್ಲಿ ಆಗಿರಬಹುದು, ರಾಜ್ಯದ ವಿಧಾನಸಭೆ ಅಥವಾ ಮಂತ್ರಿಮಂಡಲಗಳಲ್ಲಿ ಈ ಜಾತಿಗಳು ಗಣನೀಯವಾದ ಪ್ರಾತಿನಿಧ್ಯವನ್ನು ಗಳಿಸಿದ್ದು, ಅದರ ಜೊತೆಗೆ ಆಗುಹೋಗುಗಳನ್ನು ನಿರ್ಧಾರ ಪಡಿಸಲಿಕ್ಕೆ ಇವು ತಮ್ಮ ಶಕ್ತಿಯನ್ನು ಪ್ರಯೋಗಿಸಿದ್ದನ್ನು ನಾವು ಗಮನಿಸುತ್ತಲೇ ಹೋಗ್ತೇವೆ. ಬ್ರಾಹ್ಮಣೇತರ ಪ್ರಬಲ ಜಾತಿಗಳಿಂದಾಗಿ ದಲಿತರ ಶೋಷಣೆಗಳು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ನಡೀತಾ ಇರುವುದನ್ನು ಕೂಡ ನಾವು ಗಮನಿಸ್ತಾ ಹೋಗ್ತೇವೆ. ಎಂಎನ್ ಶ್ರೀನಿವಾಸ್ ಅವರು ಹೇಳುವ ಪ್ರಕಾರ ಬ್ರಾಹ್ಮಣೇತರ ಪ್ರಬಲ ಜಾತಿಗಳು ರಾಜ್ಯ ಮಟ್ಟದಲ್ಲಿ ಪರಸ್ಪರ ಸ್ಪರ್ಧೆ ಸಂಘರ್ಷಗಳಲ್ಲಿ ವಿಪರೀತ ಮಟ್ಟದಲ್ಲಿ ತೊಡಗಿದ್ದಾವೆ. ಮಾತ್ರ ಅಲ್ಲ, ಅವುಗಳು ಸ್ಥಳೀಯ ಗ್ರಾಮಗಳ ಮಟ್ಟದಲ್ಲಿ ಬ್ರಾಹ್ಮಣರನ್ನ ಮೀರಿಸಿದಂತಹ ದಲಿತರ ಶೋಷಣೆ ಮಾಡುವಂತಹ ಸಮುದಾಯಗಳಾಗಿದ್ದಾವೆ. ಸಾಮಾಜಿಕವಾಗಿ ಪ್ರತಿಗಾಮಿ ಸ್ವರೂಪದವುಗಳು ಆಗಿರುವುದರಿಂದ ಈ ಜಾತಿ ಸಮುದಾಯಗಳು ದಲಿತರ ಜೀವನದ ಸ್ಥಿತಿಗತಿಗಳಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ಕಂಡಿರುವಂಥದ್ದನ್ನು ಅವುಗಳು ಸಹಿಸುವುದಿಲ್ಲ. ದಲಿತರನ್ನ ಸದಾ ಅಜ್ಞಾನದಲ್ಲಿ ಮತ್ತು ಬಡತನದಲ್ಲಿಯೇ ಇರುವಂತೆ ಮಾಡಲಿಕ್ಕೆ ಇಂತಹ ಪಟ್ಟಭದ್ರ ಹಿತಾಸಕ್ತಿಗಳು ಕಾರ್ಯವನ್ನು ನಡೆಸ್ತಾ ಇವೆ, ತಮ್ಮ ಕೆಲಸಗಳನ್ನು ನಡೆಸ್ತಾ ಇವೆ ಅನ್ನುವಂಥದ್ದನ್ನು ಗಮನಿಸಬೇಕು. ಬ್ರಾಹ್ಮಣೇತರ ಪ್ರಬಲ ಜಾತಿಗಳಿಂದ ತಮ್ಮ ಶೋಷಣೆ ಆಗ್ತಾ ಇದೆ ಅನ್ನುವುದನ್ನು ಅರಿತಿರುವಂತಹ ದಲಿತ ವರ್ಗದವರು ಇವತ್ತಿಗೆ ಬೇರೆ ಬೇರೆ ಕೆಳಜಾತಿಗಳು ಅನ್ನುವಂತಹ ಒಂದು ಇದನ್ನು ಮತ್ತಿತರ ಕೆಳಜಾತಿಗಳು ಮೂಡಿಸ್ತಾ ಇವೆ. ಬ್ರಾಹ್ಮಣೇತರ ಪ್ರಬಲ ಜಾತಿಗಳಿಂದ ತಮ್ಮ ಶೋಷಣೆ ಆಗ್ತಾ ಇದೆ ಅನ್ನುವಂತಹ ಅರಿವನ್ನು ಇವತ್ತಿಗೆ ದಲಿತ ಮತ್ತು ಇತರ ಕೆಳಜಾತಿಗಳು ಮೂಡಿಸಿಕೊಳ್ತಾ ಇವೆ. ಅದರ ಅರಿವಿನಿಂದಾಗಿಯೇ ಬ್ರಾಹ್ಮಣೇತರರ ಪ್ರಬಲ ಜಾತಿಗಳು ಮತ್ತು ಬ್ರಾಹ್ಮಣೇತರರ ನಿಮ್ನ ಜಾತಿಗಳ ನಡುವೆ ಒಂದು ಹೊಸ ಬಗೆಯ ಶೀತಲ ಸಮರ ಆರಂಭ ಆಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ಈ ಎಲ್ಲ ರೀತಿಯಲ್ಲಿ ಜಾತಿ ಬಹಳಷ್ಟು ರೀತಿಯಲ್ಲಿ ಬದಲಾವಣೆಯನ್ನು ಕಂಡುಕೊಂಡಿದೆ. ಹೊಸ ಭಾರತದ ಒಂದು ವ್ಯವಸ್ಥೆಯಲ್ಲಿ, ರಾಜಕೀಯ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿಯ ವ್ಯವಸ್ಥೆ ಅನ್ನುವಂಥದ್ದು ಹೊಸ ತರಹದಲ್ಲಿ ಬೆಳೆದು ಬರ್ತಾ ಇದೆ. ಇವತ್ತಿನ ಭಾರತದ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಪ್ರಬಲ ಜಾತಿ ಪ್ರಾಬಲ್ಯ ಒಂದೇ ಸಮನೆ ಹೆಚ್ಚುತ್ತಾ ಇರುವುದರಿಂದ ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯ ನೇತೃತ್ವ ಆಗಿರಬಹುದು, ಆರ್ಥಿಕವಾಗಿ ಹಣವನ್ನು ಸಂಗ್ರಹಿಸುವಂತಹ ವಿಷಯದಲ್ಲಿ ಆಗಿರಬಹುದು, ಶೈಕ್ಷಣಿಕ ಸಾಮರ್ಥ್ಯದ ವಿಷಯದಲ್ಲಿ ಆಗಿರಬಹುದು, ಹೀಗೆ ಬೇರೆ ಬೇರೆ ವಿಷಯಗಳಲ್ಲಿ ಪ್ರಬಲ ಜಾತಿಗಳಿಗೆ ತಮ್ಮ ಪ್ರಾಬಲ್ಯವನ್ನು ಉಳಿಸಿಕೊಳ್ಳಿಕ್ಕೆ ಬಹಳಷ್ಟು ಸಹಕಾರಿಗಳಾಗ್ತಾ ಇದ್ದಾವೆ. ಪ್ರಬಲ ಜಾತಿಗಳು ತಮ್ಮ ಪ್ರಾಬಲ್ಯವನ್ನು ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಜಾತಿ ಸಮರಕ್ಕೆ ಪ್ರಚೋದನೆ ನೀಡುತ್ತಿರುವುದನ್ನು ಕೂಡ ನಾವು ಇವತ್ತಿನ ಸಮಾಜದಲ್ಲಿ ಕಾಣ್ತೇವೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳೇ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ತನ್ನ ಕೈಯನ್ನು ಚಾಚಿರುವುದರ ಜೊತೆಗೆ ಇವತ್ತಿನ ಹೊಸ ತರಹದ ಶಿಕ್ಷಣ ಆಗಿರ್ಬೋದು, ಕೈಗಾರಿಕೆಗಳ ಉಗಮ ಆಗಿರ್ಬೋದು, ನಗರದ ಪ್ರದೇಶಗಳ ಬೆಳವಣಿಗೆ ಆಗಿರ್ಬೋದು, ಶೈಕ್ಷಣಿಕ ಬೆಳವಣಿಗೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಜಾತಿಯ ಬಿಗುವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡಿದ್ದಾವೆ ಅನ್ನುವುದರ ಜೊತೆಗೆ ಕೆಲವು ಸಂದರ್ಭಗಳಲ್ಲಿ ಅತಿಯಾದ ಜಾತಿಯ ಮೋಹವನ್ನು ಕೂಡ ಹುಟ್ಟಿಸಿ ಹಾಕಿದೆ ಅನ್ನುವುದನ್ನು ನಾವು ಗಮನಿಸಬೇಕಾಗಿದೆ. ಇಷ್ಟು ಹೊತ್ತು ನಮ್ಮ ಪಾಠವನ್ನು ಆಲಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಪುತ್ತೂರು ಶ್ರೀ ವಿವೇಕಾನಂದ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಉಪನ್ಯಾಸಕರಾದ ವಿದ್ಯಾ ಎಸ್. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, SSIT ಕ್ಯಾಂಪಸ್, ಮರಳೂರು, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ನಿರ್ಮಾಣ ಮೇಲ್ವಿಚಾರಣೆ ಮತ್ತು ಧ್ವನಿ ಮುದ್ರಣ ರಶ್ಮಿ ಅಮ್ಮೆಂಬಳ, ಸಂಕಲನ ವಿನುತ್ ಟಿಕೆ.